ನಾನು ಮತ್ತೊಂದು ತಲೆ ಹೇಗೆ ಕರಿಬೇಕು ಮುಂದೆ ಕೊಡ್ತೀನಿ. ಸರಿ
ಸರಿ ಸರಿ,
ಇವತ್ತೇನೋ ಸ್ವಲ್ಪ ಜಾಸ್ತಿ ಇದ್ದಂಗಿದೆ ಅಲ್ಲ. ಷೋಡಶಿ ಇವತ್ತು ನಾಳೆ ಶುರು ಮಾಡೋಣ. ನಾಳದ್ದು ಇವತ್ತೇನು 22 ಅಲ್ವಾ, 23, 24, 25ರಿಂದ ನಾನಿರಲ್ಲ ಮೈಸೂರಿನಲ್ಲಿ. ಪಾಪ ಅವರು ಒಂದು 7 ತಿಂಗಳಿಂದ ಎಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ರು, ಆಗಲ್ಲ ಆಗಲ್ಲ ಅಂದರೆ ಒಂದು ವಾರ ಹೋಗ್ತಾ ಇದ್ದೇನೆ ಮೈಸೂರಿಗೆ, ಪುನಃ ತಿರುಗಿ ಬರ್ತೇನೆ 1ನೇ ತಾರೀಕಿನಿಂದ. 2 ದಿವಸದವರೆಗೆ ಲಾಂಚ ಏನು ಒಂಚು ಮೈಸೂರಲ್ಲಿ ಎಲ್ಲಿ ಅಂದರೆ ಒಂದು 5-6 ಕಡೆ ಇಟ್ಟಿದ್ದಾರೆ. 5-6 ಕಡೆ ಅಲ್ಲಿ ಅಲ್ಲಿ ಗುರುಭವನ ಮನೆ ಅಂತಲ್ಲ, ಗುರುಭವನ ವಿಟ್ಲ ಮಂದಿರ, ಅಲ್ಲಿ ಬೆಳಿಗ್ಗೆ 8:30ರಿಂದ 9:30ವರೆಗೂ ಶ್ರೀನಿವಾಸ ಕಲ್ಯಾಣ ಬೆಳಿಗ್ಗೆ ಇರುತ್ತೆ. ನಂತರ ಇನ್ನೊಂದು ಕಡೆ ಅದು ತುಂಬ ವೆಂಕಟಾಚಾರ ಧಾಮ ಭಂಡಾರಿ ಸ್ವಾಮಿಗಳ, ಅಲ್ಲಿ ಅಧ್ಯಾತ್ಮ ರಸರಂಜನಿ. ಇನ್ನು ಮಧ್ಯಾಹ್ನ 3 ಕಡೆ ಇರುತ್ತೆ, ಷೋಡಶಿ 2 ಕಡೆ, 1 ಕಡೆ ಅಧ್ಯಾತ್ಮ ರಸರಂಜನಿ ಇರುತ್ತೆ. ಇಷ್ಟು ಬರ್ಬೋದು, ಎಲ್ಲರೂ ಬರ್ಬೋದು ಮೈಸೂರು. ಹೌದು, ಮೈಸೂರು ಬಹಳ ಒಳ್ಳೆ ಪ್ರದೇಶ, ಚೆನ್ನಾಗಿರುತ್ತೆ, ನನಗೆ ಬಹಳ ಇಷ್ಟ ಆಯ್ತು. ನಮ್ಮ ಗಿರಿಯರೆಲ್ಲ ಮೈಸೂರು ರಾಜನ ಹತ್ರ ದಿವಾನ್ ಆಗಿದ್ರ, ಅದು ನಮ್ಮ ದಿವಾನ್ ಪೂರ್ಣಯ್ಯಕ್ಕಿಂತ ಹಿಂದೆ ನಮ್ಮವರೆಲ್ಲ ಇದ್ರಂತೆ. ನಾವಂತೂ ಇಲ್ಲ, ನಂತರ ನಮ್ಮವರೆಲ್ಲ ಆಂಧ್ರ ಕೊಟ್ಟು ಮತ್ತು ನನ್ನ ದೇವರು ಸೇರ್ಕೊಂಡ್ಬಂದ್ರು. ಮೈಸೂರು ಅಂತೂ ನನ್ಗೆ ಬಹಳ ಇಷ್ಟವಾದ ಪ್ರದೇಶ, ಬಹಳ ಚೆನ್ನಾಗಿರುತ್ತೆ, ಶಾಂತ, ಅಲ್ಲಿ ಯಾರಿಗೂ ಅವಸರ ಇರಲ್ಲ. ಎಲ್ಲಿ ಟ್ರಾಫಿಕ್ ರಾತ್ರಿ 9:00 ಗಂಟೆಗೆ 8:00 ಮುಚ್ಚಿಬಿಡ್ತಾರೆ. ಯಾಕಂದ್ರೆ ಇಲ್ಲಿ ಕೂತು ಬೇರೆ ಮಾತಾಡೋಣ, 2 ನಿಮಿಷ ಮಾತಾಡಿದೆ ದೇವರ ಕ್ಷಮ ಮಾಡಿ. ವಿಶು ಸೀಯದ ಗಣಪತಿ ಗಣೇಶ್ವಾನ್ ಆಹುಹು ವಿಪ್ರಕಮ ಕವೀನ ನರತೆ ತ್ವತ್ಪ್ರಿಯತೆ ಕಿಂಚನಾಳೆ ಮಹಾಮರ್ತಂ ಮಥವನ್ ಚಂದ್ರಾಂಶ. ಇದು ಆಚಾರ್ಯ ತುಂಬ ಕಡೆ ಉದಾಹರಣೆ ಕೊಡುವಂಥ ವೇದ ಮಂತ್ರ ಹೇಳ್ತ. ನರತೆ ತ್ವತ್ಪ್ರಿಯತೆ ಕಿಂಚನ, ಹೇ ಭಗವಂತ ಗಣಪತೆ, ಜೀವ ಗಣಗಳಿಗೆ ಪ್ರತಿಯಾದ ಗಣಪತಿ ಭಗವಂತ, ಹೇ ಗಣಪತಿ. ಗಣಪತಿ ಅಂದರೆ ನಾವು ರುದ್ರದೇವರ ಮಗ ಗಣಪತಿ ಅಂತ ಹೇಳ್ತೇವೆ ಅಲ್ಲ, ಅವರ ಕುರಿತು ಹೇಳಲಿಕ್ಕೆ ಹೊರಟದ್ದಲ್ಲ. ಗಣಪತಿ ಎಂಬ ಶಬ್ದ ಜೀವ ಗಣಗಳಿಗೆ ಕುರಿತು ಹೇಳಲಿಕ್ಕೆ ಹೊರಟದ್ದು. ಹೇ ಗಣಪತಿ, ಕೆಲವರಿಗೆ ಹೊರಗೆ ದರ್ಶನ ಜೀವ ಗಣಗಳಿಗೆ ಪ್ರತಿ, ಜೀವ ಗಣಗಳಲ್ಲಿ ನಿಂತ ಜೀವ ಗಣಗಳಿವೆ ಅಲ್ಲ, ಯಾವುದು ಯಾವ ಗಣ? ತತ್ವಾಭಿಮಾನಿಗಳ ಗಣ. ತತ್ವಾಭಿಮಾನಿಗಳು ಏನಿದ್ದಾರೆ, ಜೀವರಲ್ಲಿ ನಿಂತ ತತ್ವಾಭಿಮಾನಿಗಳು, ಅವರದ್ದು ಗಣ, ಆ ಗಣಕ್ಕೆ ಪತಿ. ತತ್ವಾಭಿಮಾನಿಗಳ ಮೂಲಕ ನಡೆಸುವಂಥ ಪತಿ ಯಾರು? ಗಣಪತಿ ಅಂದರೆ ಬಿಂಬ, ಬಿಂಬನಾಮಕ ಭಗವಂತ ಅಯ್ಯ ನಿನ್ನನ್ನು ಗಣೇಶು ತ್ವಾಂ ಆಹುಹು ವಿಪ್ರತಮಂ ಕವೀನಾಂ ಕವೀನಾಂ ಗಣೇಶು ಜ್ಞಾನಿಗಳ ಗಣದಲ್ಲಿ ನಿನ್ನನ್ನು ಶ್ರೇಷ್ಠ ಅಂತ ಕರೀತಾರಯ್ಯ. ಅಂದರೆ ಈ ಬಿಂಬನ ಪರಿಚಯ ನಮಗೆ ಏನೇನು ಬೇಕೋ ನಾವು ಯಾರೋ ಎತ್ತ ಕರ್ಕೊಂಡು ಹೋಗಬೇಕೋ ಎಲ್ಲ ಗೊತ್ತಿದ್ದ ನಾಯಕ ಒಬ್ಬ ಅದು ಯಾರು ಬಿಂಬ ನಮಗೆ ಗೊತ್ತಿಲ್ಲ ನಾವು ಯಾರು ಅಂತ ಗೊತ್ತಿಲ್ಲ ಎಲ್ಲಿಂದ ಬಂದೇವೆ ಅಂತ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಹೇಳುತ್ತಾ ಸಾಧನೆ ಅಂತ ಏನು ಅಂತ ಗೊತ್ತಿಲ್ಲದೇನೆ ಸಾಧನೆ ಮಾಡ್ತಾ ಇರ್ತೀವಿ ಅಲ್ವಾ. ಸಾಧನೆಯ ಸರಿಯಾದ ನಿರ್ವಚನವೇ ಗೊತ್ತಿರಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಏನೇನೋ ಮಾಡುತ್ತಾ ಏನೋ ಮಾಡಿಬಿಟ್ಟೀವಿ ಅಂತ ಸಂಕೇತ ಪಡ್ತಾ ಇರ್ತೀವಿ. ಅಂಥ ಕಾಲಕ್ಕೆ ನೋಡಿ ಹೊರಗೆ ಯಾರೂ ಕೂಡ ನಮ್ಮನ್ನು ಕೋಲ್ ಹಿಡ್ಕೊಂಡು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳೋರು ಬಹಳ ಕಡಿಮೆ. ಅಂಥ ಗುರುಗಳು ಸಿಗೋದಿಲ್ಲ ಸಿಕ್ಕರು ನಮ್ಮ ಬೆನ್ನ ವಿಶ್ವಿಸಿದೆ ಹೀಗೆ ಮಾಡು ಮಾಡು ಅಂತ ಬಡಿದು ಹೇಳುವಂತಹ ಗುರುಗಳು ಸಿಗಬೇಕು ನಮಗೆ. ಒಂದು ವೇಳೆ ಸಿಗಲಿಲ್ಲ ಹಾಗೆ ಹೇಳುವ ಗುರುಗಳು ಒಳಗೆ ಇರ್ತಾರೆ. 24 ಜನ ಗುರುಗಳ ಗುಂಪಿದೆ ಆ ಗುರುಗಳ ಗುಂಪಿಗೆ ನಾಯಕನೇ ಬಿಂಬಮೂರ್ತಿ. ಕಾಲ ಕಾಲಕ್ಕೆ ನಮಗೆ ಒಳ್ಳೆ ಹೊಳೆತ ಕೊಟ್ಟು ಹೌದು ಹೀಗೆ ಮಾಡಬೇಕು ಸಾಧನೆ ಹೀಗೆ ಹೀಗೆ ಅಂತ ನಮ್ಮ ಒಳಗೇನೆ ಸ್ಫೂರ್ತಿಯನ್ನು ಕೊಟ್ಟು ನಡೆಸುವಂತಹ ಸ್ವಾಮಿ ಆಗಿದ್ದಾರಲ್ಲ ಅವನ ಕುರಿತು ಹೇಳ್ತಾ ಇದ್ದಾರೆ. ನೀನು ಈ ಕವೀನಾಂ ಗಣೇಶು ತತ್ವಾಭಿಮಾನಿಗಳು ಅಂದರೆ ಮಹಾಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ಭಗವಂತ ಚೆನ್ನಾಗಿ ತಿಳ್ಕೊಂಡಂಥ ಜ್ಞಾನಿಗಳು ಅಂಥವರ ಗಣದಲ್ಲಿ ಶ್ರೇಷ್ಠರು ಯಾರು ಅಂದರೆ ವಾಯುದೇವರು. ಅವರಿಗೆ ನಿಯಾಮಕ ನೀನು ಅಷ್ಟೇ ಅಲ್ಲ ನಿನ್ನ ಇಷ್ಟೆಲ್ಲ ಚೆನ್ನಾಗಿದೆ ನಮ್ಮಲ್ಲಿ ತತ್ವಾಭಿಮಾನಿಗಳಿದ್ದಾರೆ ಅಲ್ಲಿ ದೇವರಿದ್ದಾರೆ ಅವನೇ ಎಲ್ಲ ವಿಶೇಷವಾಗಿ ನಿಯಾಮಕನಾಗಿದ್ದಾನೆ ಚೆನ್ನಾಗಿದೆ. ಆ ದೇವರು ನಮಗೆ ಬಿಂಬಮೂರ್ತಿ ಭಗವಂತ ನಿಯಾಮಕ ಅಂತ ಹೇಳ್ತಾರಲ್ಲ ಏನು ಆ ನಿಯಾಮಕತ್ತನ ನಿಯಾಮಕತ್ವ ಅಂದರೆ ಏನು ಅಂದರೆ ನರತೆ ಪ್ರಕ್ರಿಯತೆ ಕಿಂಚನ. ಹೇ ಸ್ವಾಮಿ ನಿನ್ನ ಬಿಟ್ಟು ಏನೊಂದು ಕೆಲಸ ಆಗಲ್ಲ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲವಯ್ಯ. ಇದು ಸತ್ಯವಾದ ವಿಚಾರ ಇದು ಮನಸ್ಸಿಗೆ ಝಳುಪಿಸಿ ಚೆನ್ನಾಗಿ ಗೊತ್ತಾಗಬೇಕು. ಅದಕ್ಕೆ ವೇಣುಗೋಪಾಲದಾಸರು ಒಂದು ಮಾತು ಹೇಳ್ತಾರೆ ವಿಜಯದಾಸರ ಸಾಕ್ಷಾತ್ ಶಿಷ್ಯರು ಅವರೊಂದು ಮಾತು ಹೇಳ್ತಾರೆ ಆಧೀನ ತಿಳಿಯುವುದಕ್ಕಿಂತ ಅನ್ಯ ಸಾಧನವಿಲ್ಲ ದೇವರ ಶರಣಾಗತಿ ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಹೇ ಸ್ವಾಮಿ ಮಘವನ್ ಚಿತ್ರಂ ಅಚ್ಚು ನೀನು ಚಿತ್ರವಾದ ರೀತಿಯಲ್ಲಿ ನಿನ್ನ ಸೇವೆಯನ್ನು ನೀನು ಸ್ವೀಕಾರ ಮಾಡ್ತೀಯ ನೀನೇ ನಮ್ಮೊಳಗಿದ್ದು ಸೇವೆ ಮಾಡಿಸ್ತೀಯ ಪೂಜಕ ನೀನೇ ಪೂಜ್ಯನೂ ನೀನೆ ಪೂಜಕ ನೀನೆ ಪೂಜ್ಯನೂ ನೀನೆ ಆ ಎರಡು ರೂಪಗಳ ಪರಿಚಯ ಆಯಿತ ನಮಗೆ ಮೋಕ್ಷ ಕಟ್ಟಿಟ್ಟ ವೃತ್ತಿ. ಆ ಪೂಜ್ಯ ಪೂಜಕ ಭಾವ ಅಂದರೆ ಹೌದು ಮನೆಯಲ್ಲಿ ಅಡುಗೆ ಮಾಡಿಸುವವನು ಅವನೇ ತಗೊಳ್ಳುವವನವನೇ ಎಲ್ಲ ಕೆಲಸ ಮಾಡಿಸುವವನವನೇ ಇದು ಪೂಜಕನ ಪರಿಚಯ. ನಮ್ಮೊಳಗಿದ್ದು ನಮ್ಮಿಂದ ಎಲ್ಲ ಕಾರ್ಯ ಮಾಡಿಸುವವ ಅವ ಹಾಗೆ ಅದನ್ನು ಸ್ವೀಕಾರ ಮಾಡುವವನವನೇ ಅಂತ ಎಲ್ಲರಲ್ಲಿ ಚಿಂತನೆ ಮಾಡ್ತಾ ಬಂದರೆ ಈ ಪೂಜ್ಯ ಪೂಜಕ ಭಾವ. ಇನ್ನೊಂದು ಬಾಧ್ಯ ಬಾಧಕ ಭಾವ ಇದು ಸ್ವಲ್ಪ ನಾವು ದೂರ ಇರ್ತೀವಿ. ಬಾಧೆ ಕೊಡುವವರು ನೋಡಿದರೆ ಒಳಗೆ ಸ್ವಾಮಿಯೇ ಕೊಡ್ತಾ ಇದ್ದಾನೆ ಎಂಬ ಭಾವನೆ ಸುತರಾಮ್ ಬರಲ್ಲ ಅವರೇ ಕೊಡ್ತಾ ಇದ್ದಾರೆ ಎನ್ನುವುದು ಬರ್ತಾ ಇರುತ್ತೆ. ಎಚ್ಚರ ತಪ್ಪಿಯ ಹೋಗಿರುತ್ತೆ ಎದುರಿಗಿದ್ದವರೇ ಕೊಡ್ತಾ ಇದ್ದಾರೆ ಅವರೇ ಸ್ವತಂತ್ರರು ಅಂತ ನಾವು ಪ್ರವರ್ತನೆ ಇರುತ್ತೆ ಅವ್ರನ್ನೇ ಬೇಕಾಗಿರ್ತೇವೆ. ಆದರೆ ಇದು ಯಾವುದೂ ಅಲ್ಲ ಇಷ್ಟು ಅವನಿಂದ ಎಲ್ಲ ನಡೆಯುತ್ತೆ ಅವನಿಲ್ಲದಿದ್ದರೆ ಯಾವುದಿಲ್ಲ. ತಾವ ಕೊಲ್ಲುವ ತಾನೇ ಅನ್ಯರು ಎನಗಿಲ್ಲ. ಸರಿ ಇಷ್ಟು ಹೇಳಿ ಮುಂದೆ ಹೇಳ್ತಾರೆ ಅತ್ರ ಇದಂ ರಹಸ್ಯ. ಇಲ್ಲಿ ಇದಯ್ಯ ರಹಸ್ಯ ಏನು ಅಂದರೆ ರಹಸ್ಯ ಶಬ್ದಕ್ಕೆ ಅರ್ಥ ಇದೆ ಅಂದರೆ ಹೃದಯದಲ್ಲೇ ಬಚ್ಚಿಟ್ಟುಕೊಂಡಿರಬೇಕಾಗಿತ್ತು. ರಹಸ್ಯಕ್ಕೆ ಹೃದಯದಲ್ಲೇ ಇಟ್ಟುಕೊಂಡಿರಬೇಕಾಗಿತ್ತು ಅಂತ ಒಂದು ಅರ್ಥ. ಇನ್ನೊಂದರ್ಥ ಮರೆಯಲಾಗದ್ದು ಅಂತ ಇನ್ನೊಂದು ಮರುತರದ ರಹಸ್ಯ ಅಂತ ಹೇಳಿ ಅದು ಮರೆಯಲೇಬಾರ ಇಟ್ಕೊಂಡಿರ್ಬೇಕು, ಒಳಗೆ ಇಟ್ಕೊಂಡಿರ್ಬೇಕು, ಅದನ್ನು ಹೊರಗೆ ಬಿಡಬಾರದು. ಅದನ್ನು ರಹಸ್ಯ ಅಂತ ಕರೀತಾರೆ. ಅದಕ್ಕೆ ನಿಮ್ಮ ಒಳಗೆ ಸತತ ಯಾವಾಗಲೂ ನೆನಪಿರಬೇಕಾದ ಒಂದು ವಿಚಾರ ಹೇಳುತ್ತೇನಯ್ಯ. ಏನಲ್ಲ ಅಂದರೆ ದೇವರ ಎರಡು ರೂಪಗಳಿವೆ ಅಲ್ಲಿ ಹೇಳ್ತಾರೆ. ಅಸ್ತಿ ಹಿ ಭಗವತಃ ರೂಪದ್ವಯಂ, ದೇವರ ಎರಡು ರೂಪಗಳಿದ್ದೇ ಇವೆ ಎಂದು. ಅದೇನು ದೇವರ ರೂಪಗಳೆಷ್ಟು? ಅನಂತ. ಅಂದರೆ ಹೇಳ್ತಾರೆ ಯಾವ ರೂಪಗಳು ಸದಾ ಪ್ರಕಟ ಆಗಿರುತ್ತೋ ಅದನ್ನ, ಅಂದರೆ ಯಾವಾಗಲೂ ಕೂಡ ತನ್ನ ಕಾರ್ಯ ಮಾಡುತ್ತಾ ಇರುತ್ತೋ ಅದನ್ನು ಇದೆ ಅಂತ ಕರೀತಾರೆ. ಈಗ ಮೂಲ ರೂಪ ನಾರಾಯಣ, ಆತನಂತೂ ಪ್ರಳಯ ಕಾಲದಲ್ಲಿ ಇರ್ತಾನೆ, ಸೃಷ್ಟಿ ಕಾಲದಲ್ಲಿ ಇರ್ತಾನೆ, ಸಂಹಾರ ಕಾಲದಲ್ಲೂ ಯಾವಾಗಲೂ ಸೃಷ್ಟಿ ಸ್ಥಿತಿ ಸಂಹಾರಗಳಲ್ಲಿ ಮೂಲ ರೂಪಿ ನಾರಾಯಣ ಇದೆ ಇರ್ತಾನೆ. ಆದರೆ ಆ ಸೃಷ್ಟಿ ಕಾಲದಲ್ಲಿ ಮೂಲ ರೂಪಿ ನಾರಾಯಣನಿಂದ ಹೊರಬಂದ ಭಗವತ್ ರೂಪಗಳು ಎಷ್ಟು? ಅವತಾರ ರೂಪಗಳು ಅನಂತ. ಅನಂತ ರೂಪಗಳೆಲ್ಲ ಸ್ಥಿತಿ ಕಾಲದಲ್ಲಿ ಸಂಹಾರ ಕಾಲದಲ್ಲಿ ಇದ್ದು ಪ್ರಳಯ ಕಾಲದಲ್ಲಿ ಪೂರ್ಣವಾಗಿ ಮೂಲ ರೂಪದಲ್ಲೇ ಐಕ್ಯ ಆಗುತ್ತೆ. ಅಂದರೆ ಮೂಲ ರೂಪ ಇರುತ್ತೆ, ಇವೆಲ್ಲ ಒಳಗೆ ಐಕ್ಯ ಆಗಿರುತ್ತೆ, ಪ್ರಕಟವಾಗಿರಲ್ಲ. ಅದಕ್ಕೆ ಈ ರೂಪವನ್ನು ಯಾವಾಗಲೂ ಇರುವ ಅಸ್ತಿ ಹೀ ಅಂತ ಶಬ್ದ. ಇನ್ನೊಂದು ರೂಪ ಇದೆ, ಯಾವುದು ಅಂದರೆ ಅಲ್ಲಿ ಸುಂದರವಾಗಿ ಪರಿಚಯ ಮಾಡಿಕೊಡುತ್ತಾರೆ. ಜೀವಾಂತಸ್ಥಂ ಆದ್ಯಂ ಬಹಿಷ್ಠಂ ದ್ವಿತೀಯಂ. ಜೀವನ ಒಳಗಿರುವಂಥ ಭಗವತ್ ರೂಪ ಒಂದು, ಮೂಲ ರೂಪ ಹೊರಗಿರುವಂಥದ್ದೊಂದು. ಎಲ್ಲ ಜೀವನನ್ನ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡ ದೇವರ ರೂಪ ಒಂದು. ಇನ್ನು ಆಯಾ ಜೀವರಾಶಿಗಳ ಒಳಗಿರುವ ಭಗವತ್ ರೂಪ ಒಂದು. ಈ ಎರಡೂ ರೂಪ ಸದಾ ಇರುವಂಥದ್ದು. ಅಂದರೆ ಜೀವರಾಶಿಗಳ ಒಳಗಿರತಕ್ಕಂಥ ರೂಪ ಯಾವಾಗಲೂ ಕೂಡ ಜೀವನನ್ನು ಬಿಟ್ಟು ಹೋಗೋದಿಲ್ಲ. ಅನಾದಿ ಕಾಲದಿಂದ ಜೀವನೊಳಗೆ ಇದೆ ಈ ಬಿಂಬರೂಪ, ಸೃಷ್ಟಿ ಕಾಲದಲ್ಲೂ ಇದೆ, ಸ್ಥಿತಿ ಕಾಲದಲ್ಲೂ ನಮ್ಮ ಜೊತೆಗೇನೆ ಇರುತ್ತೆ, ಸಂಹಾರದಲ್ಲೂ ಅಷ್ಟೆ, ಪ್ರಳಯದಲ್ಲೂ ಅಷ್ಟೆ, ಮೋಕ್ಷದಲ್ಲೂ ಅಷ್ಟೆ. ನಮ್ಮನ್ನು ಎಡಬಿಡದೇ ಇರುವ ನಮಗಾಗಿ ಮೀಸಲಾದ ರೂಪವೇ ಬಿಂಬರೂಪ. ಇದನ್ನು ಯಾಕೆ ಪರಿಚಯ ಮಾಡಿಕೊಡುತ್ತಾರೆ? ನಾವು ಎಷ್ಟೇ ಸಾಧನೆ ಮಾಡಿದರೂ ಇದರ ಚಿಂತನೆ ಇಲ್ಲ, ಈ ರೂಪದ ಚಿಂತನೆ ಇಲ್ಲ, ಆವಾಗ ಆ ರೂಪದ ಚಿಂತನೆ ಇಲ್ಲದ್ದಕ್ಕೆ ದೇವರೇ ನಮ್ಮ ಮುಖ ನೋಡಲ್ಲ ಅಂತ. ಇದನ್ನ ವಿಜಯದಾಸರು ಬಹಳ ಸುಂದರವಾಗಿ ಹೇಳುತ್ತಾರೆ ಸುಳಾದಿಯಲ್ಲಿ. ಅವರು ಏಕಾಂತದಲ್ಲಿ ಬಿಂಬಮೂರ್ತಿಯನ್ನ ಚಿಂತನೆ ಮಾಡುತ್ತಾ ಇದ್ದರೆ ಭಗವಂತ ಕುದುರೆ ಮೇಲೆ ಏರಿ ಬಂದ, ಹೆದರಿಸಿದ. ಯಾಕೆ? ನನ್ನ ನೀಲ ಕುದುರೆ ಏರಿ ಶಾಲು ಸೊಂಟಕ್ಕೆ ತುತ್ತಿ ಅಲ್ವಾ ಆ ಸುಳಾರಿ ಬಂದು ಹೆದರಿಸಿದ. ಯಾಕೆ ನನ್ನ ಚಿಂತನೆ ಮಾಡುತ್ತಾ ಇಲ್ಲ? ಅವಾಗೆ ದಾಸರು ಸುಳಾದಿ ಹೇಳುತ್ತಾರೆ, ಮೀಸೆಯ ತೋರಿ ಅಂಜಿಸಿದರೆ ಅಂಜುವೇನೆ. ಆ ಸುಳಾದಿ ಅಂದರೆ ಮೀಸೆ ತೋರಿ ಅಂಜಿದ್ದು ಅಂದರೆ ಮೀನ. ಆ ಥರ ಹತ್ತು ಅವತಾರದ ರೂಪಗಳನ್ನು ಹೇಳಿ ನಾನು ಅಂಜಲ್ಲ ಅಂತ ಹೇಳ್ತಾ ಒಟ್ಟಾರೆ ಅಂಜಿಸಿದ್ಯಾಕೆ ಇವರನ್ನು ಅಂದರೆ ಹೇಳ್ತಾರೆ ನಿನ್ನ ಅನಂತ ರೂಪಗಳಿವೆ. ನಿನ್ನ ಅನಂತ ರೂಪಗಳಲ್ಲಿ ಒಂದೊಂದು ರೂಪವನ್ನು ತೆಗೆದು ಆ ಒಂದೊಂದು ರೂಪವನ್ನು ಅನಂತ ಕಲ್ಪಗಳು ಪೂಜಾ ಮಾಡಿದರು, ಉಪಾಸನೆ ಮಾಡಿದರು ಒಂದೊಂದು ರೂಪವನ್ನು. ನಾನೇ ಒಲಿಯಲ್ಲ ಅಂತ ನೀನೇ ಹೇಳಿದ್ದೀಯ. ನಿನ್ನ ಅನಂತ ರೂಪಗಳನ್ನು ಅನಂತ ಕಲ್ಪಗಳು ಉಪಾಸನೆ ಮಾಡಿದರೂ ಕೂಡ ನೀನೇ ಒಲಿಯಲ್ಲ, ಬಿಂಬರೂಪದ ಉಪಾಸನೆ ಮಾಡದಿದ್ದರೆ ಅಂತ ನೀನೇ ಹೇಳಿ ಮತ್ತೆ ಹೀಗೆ ನಾನು ನಿನ್ನ ರೂಪ ಚಿಂತನೆ ಮಾಡುತ್ತಾ ಇದ್ದರೆ ಬಿಂಬರೂಪವನ್ನು ಇನ್ನೊಂದು ಯಾಕೆ ಮಾಡಿಲ್ಲ ಅಂತ ಅಂಜಿಸುವುದು ಉಚಿತವೇ? ಆತ ಯಾಕೆ ಅನ್ನಿಸಿದ ಹಾಗಾದರೆ? ಅಲ್ಲ, ನಮ್ಮ ತಲೆಗೆ ಬರುತ್ತೆ ಪ್ರಶ್ನೆ ಏನಂತ, ದೇವರ ರೂಪಗಳಿಗೆ ಭೇದ ಉಂಟಾ? ಇಲ್ಲ. ಅಂಥ ಕಾಲಕ್ಕೆ ಬಿಂಬ ಬಿಂಬ ಅಂತ ಯಾಕೆ ಓದಾಡ್ತೀರಿ? ಬೆಂಗಳೂರೆಲ್ಲ ಹಾಳು ಮಾಡ್ತಾ ಇದ್ದೀರ ಬಿಂಬ ಬಿಂಬ ಅಂತೇಳಿ. ಇದು ಏನೋ ಆಯಾ ರಾಮಕೃಷ್ಣ ಅಂತ ಚೆನ್ನಾಗಿದ್ವಿ ನಾವು ಅಲ್ವಾ? ಏನೋ ರಾಮಕೃಷ್ಣ ಅಂತ ದೇವರ ಸ್ಮರಣೆ ಮಾಡ್ಕೊಂಡಿದ್ವಿ, ಬಿಂಬ ಅಂತ ಶುರು ಮಾಡಿದ್ದೆ ನೀವು ಬಂದು ಸುಮ್ಮನೆ ಅನವಸರವಾಗಿ ಎಲ್ಲ ತಲೆ ಕೆಡಿಸಿಬಿಟ್ಟಿದ್ದೀರ. ಏನ್ರಿ ಬಿಂಬ? ಬಿಂಬ ಆದರೂ ಒಂದೇ, ರಾಮ ಆದರೂ ಒಂದು, ಎಲ್ಲ ಒಂದೇ ಅಲ್ಲ ಬೇರೆ ಅಂತೀರಾ? ಅಂದ್ರೆ ಅದು ದಾಸ ಹೇಳ್ತಾರೆ, ಬಹಳ ಒಳ್ಳೆ ಪ್ರಶ್ನೆ. ಈ ಹೊರಗಿನ ಎಲ್ಲ ರೂಪಗಳಿವೆ ಅಲ್ಲ, ಅನಂತ ಭಗವದ್ ರೂಪಗಳು, ರಾಮ ಕೃಷ್ಣ ಈ ರೂಪಗಳೆಲ್ಲ ಅನಂತ ಗುಣಗಳು ಪ್ರಕಟ ಮಾಡಿ ಬಂದ ರೂಪವಲ್ಲ. ಈ ಒಳಗಿರುವ ಬಿಂಬ ನಮ್ಮ ಕುರಿತು ಚೆನ್ನಾಗಿ ಗೊತ್ತಿದ್ದು, ನಮ್ಮಲ್ಲಿ ಎಷ್ಟೆಷ್ಟು ಗುಣಗಳು ಯಾವ ಯಾವಾಗ ಹೇಗೆ ಹೇಗೆ ಪ್ರಕಟ ಆಗಬೇಕು ಅಂತ ಹೇಳಿಕೊಂಡು, ಕೇವಲ ನಮಗಾಗಿರುವ ರೂಪ ಅದು. ರಾಮಕೃಷ್ಣಾದಿ ಎಲ್ಲ ರೂಪಗಳಿಗೆ ಎಲ್ಲರ ಜವಾಬ್ದಾರಿ ಹೊತ್ತಿದ್ದಾನಾತ. ನೀವು ನಮಸ್ಕಾರ ಮಾಡ್ತೀರಾ, ನಾನು ನಮಸ್ಕಾರ ಮಾಡ್ತೀನ, ಎಲ್ಲರಿಗೂ ಆಫೀಸ್ ಅವನೇ. ಇವನ ಹತ್ರ ಯಾರಾದ್ರೂ ಬರ್ತಾರಾ? ಶ್ರೀನಿವಾಸಾಚಾರ ಒಳಗಿರುವಂತ ಬಿಂಬಮೂರ್ತಿ ಯಾರಾದ್ರೂ ತೆಂಗಿನಕಾಯಿ ಹೊಡಿತೀರಾ? ಎಲ್ಲರೂ ಇಲ್ಲ, ನಿಮ್ಮ ಕಾಡಿಗೆ ಹೋಗ್ತೀರಷ್ಟೇ. ನಿಮ್ ನಿಮ್ಮ ಹತ್ರ ಯಾರಾದ್ರೂ ಬಂದು ಪೂಜೆ ಮಾಡ್ತಾರೆ ಅಂದ್ರಿ? ಯಾರು ನಿಮ್ ತಂಟೆಗೆ ಬರಲ್ಲ. ನಿಮ್ ತಂಟೆಗೆ ಬರಲ್ಲ ಅಂದ್ರೆ ಒಳಗೆ ದೇವರ ತಂಟೆಗೆ ದೂರ ಬರುವುದೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮೊಳಗೆ ಕೇವಲ ನಮಗಾಗಿ ಮೀಸಲಾದ ಭಗವದ್ ರೂಪ ಇದು. ಭಗವಂತ ಇಟ್ಟಿದ್ದಾನೆ ನಿಮಗಾಗಿ ಮೀಸಲಾದ ಭಗವದ್ ರೂಪ. ಅದನ್ನು ಚಿಂತನೆ ಮಾಡಿದರೆ ನಿಮ್ಮಲ್ಲಿ ಏನೇನು ಗುಣಗಳು ಬರಬೇಕೋ ಆ ಗುಣಗಳನ್ನು ನಾನೇ ಒಳಗಿದ್ದು ಪ್ರಕಟ ಮಾಡುತ್ತೇನೆ ಹೇಳ್ತಾರೆ. ಇದರ ಗರುಡ ಪುರಾಣದಲ್ಲಿ ಬಹಳ ವಿಸ್ತಾರವಾಗಿರತಕ್ಕಂಥ ವಿಚಾರಗಳು ಹೇಳ್ತಾ ಬರುತ್ತಾರೆ. ಬ್ರಹ್ಮಕಾಂಡ ಮೊನ್ನೆ ಬಂದಿತ್ತು, ಎಲ್ಲಿ ಎನ್ನಾರ್ಕಾಮಿಯಲ್ಲಿ ಎರಡು ಕಡೆ ಆಗ್ತಾ ಇದೆ, ತುಂಬ ವಿಸ್ತಾರವಾಗಿ ಬಹಳ ಚೆನ್ನಾಗಿದೆ. ಅದರಲ್ಲಿ ಹೇಳ್ತಾರೆ, ಈ ಬಿಂಬ ರೂಪಗಳೆಲ್ಲ ಜೀವನ ಜೊತೆಗೇನೆ ಇದ್ದು ದೇವರ ಹೊಟ್ಟೆಯಲ್ಲಿ ಜೀವರೆಲ್ಲರೂ ಸೇರಿದಾಗ ಜೀವರಲ್ಲೇ ಬಿಂಬರೂಪ ಇರುತ್ತೆ. ಅವತಾರ ರೂಪಗಳೆಲ್ಲ ಮೂಲ ರೂಪದಲ್ಲಿ ಸೇರುತ್ತೆ. ಆ ಮೂಲ ರೂಪದ ಹೊಟ್ಟೆಯಲ್ಲಿ ಜೀವರೆಲ್ಲರೂ ಸೇರಿದಾಗ ಆ ಜೀವರೊಳಗೆ ಇರತಕ್ಕಂತಹ ಬಿಂಬರೂಪ ಮೂಲ ರೂಪದೊಂದಿಗೆ ಸೇರಲ್ಲ, ಸದಾ ಜೀವನ ಜೊತೆಗೆ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದೆ, ಈ ಜೀವ ನೀವು ಜೀವನೊಳಗಿರತಕ್ಕಂಥ ಭಗವದ್ ರೂಪ ಹೇಗಿರುತ್ತಪ್ಪ ಅಂದ್ರೆ, ಪ್ರಳಯೇ ಸೃಷ್ಟ ಉಚ ಜೀವಾನ್ ಅಧಿಷ್ಠಾಯ ಅವಸ್ಥಿತಮೇವ ನಟು ಏಕತ್ರ ಲೀನ. ಇವು ಯಾವಾಗಲೂ ಜೀವರನ್ನು ಅಧಿಷ್ಠಾನ ಮಾಡಿಕೊಂಡು ಅಲ್ಲೇ ಇರುತ್ತೆ, ಒಂದು ಕಡೆ ಹೋಗಿ ಸೇರಲ್ಲ ಅಂದರು. ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಇವರು ಹೇಳಿದರು, ಇನ್ನೂ ವಿಸ್ತಾರವಾಗಿ ಹೇಳ್ತಾ ಹೋದರೆ ಗ್ರಂಥ ದೊಡ್ಡದಾಗುತ್ತೆ. ಅದಕ್ಕೆ ಚೂರು ಬಚ್ಚಿಟ್ಟರು, ಅಲ್ಲಿ ಗೊತ್ತಾಗುತ್ತೆ ನಿಮಗೆ, ಇಷ್ಟು ಗೊತ್ತಾದರೆ ಮಿಕ್ಕದೆಲ್ಲ ಸ್ವಾಮಿ ತಿಳಿಸ್ತಾನೆ ಅಂತ ಅಲ್ಲಿಗೆ ಸ್ವಲ್ಪ ಲಾಕ್ ಮಾಡಿದರು. ಇನ್ನೊಂದು ರಹಸ್ಯ ಏನು ಅಂದರೆ, ಕೃಷ್ಣ ಹೇಳುತ್ತಾನೆ ಗರುಡ ಪುರಾಣದಲ್ಲಿ, ಎಲ್ಲ ಬಿಂಬ ರೂಪಗಳು ಒಂದು ಕಡೆ ಸೇರಲ್ಲ, ಅವರ ಜೀವರಾಶಿಗಳಲ್ಲಿ ಇದ್ದುಕೊಂಡೇ ಮೂಲ ರೂಪದ ಹೊಟ್ಟೆಯಲ್ಲಿರುವ ಜೀವರಾಶಿಗಳು ಇರ್ತಾರಲ್ಲ ಅವರವರೆಲ್ಲ ಬಿಂಬರೂಪ ಇರುತ್ತೆ. ಆದರೆ ಈಗ ಎದುರಿಗೆ ದೇವರ ಪ್ರತಿಮಾ ಇಡ್ತೀರಾ, ನಿಮ್ಮ ಹೃದಯದಲ್ಲಿರುವ ದೇವರನ್ನ ಕರೀತೀರ ಅಲ್ವಾ? ಸ್ವಾಮಿ ಬಂದು ಪೂಜಾ ಸ್ವಭಾವ, ಅವಾಗ ಸಂಶಯ, ಆ ದೇವರು ಹೊರಗೆ ಬಂದು ಕೂತು ಬಿಟ್ರೆ ನೀವು ಬದುಕೊಂಡು ಹೇಗೆ ಅಲ್ಲ, ಅದು ಹೇಗಾಗ್ತದೆ ನನಗೆ ಅರ್ಥ ಆಗ್ತಾ ಇಲ್ಲ ಹೇಳಿ. ಕಳಿಸ್ತೀವಲ್ಲ ಬಂದ್ಬಿಡ್ತಾರೆ, ನಾವು ನಾವೊಂದು ಒಬ್ಬರೇ ಬಂದ್ಬಿಡ್ತೀವಿ, ಬಂದ್ಬಿಟ್ಟು ಮನಾಗಿಲ್ಲ, ಮನಾಗಿದ್ದೆ ಹೊರಗಿಲ್ಲ, ಹೊರಗಿದ್ದೆ ಮನಾಗಿಲ್ಲ. ಆ ಥರ ದೇವರು ಆಯ್ತಾ, ಒಂದು ರೂಪದಿಂದಿದ್ದು ರೂಪದಿಂದ ಒಂದು ರೂಪದಿಂದ ಹೊರಬಂದು ನಿಲ್ಲುತ್ತಾನೆ. ಹಾಗೆ ಎಲ್ಲ ಬಿಂಬರೂಪಗಳು ಜೀವರ ಒಳಗೆ ಇದ್ದರೂ ಆ ಬಿಂಬರೂಪಗಳಿಂದ ಒಂದೊಂದು ಒಂದೊಂದು ರೂಪ ಹೊರಟು ಮೂಲ ರೂಪದಲ್ಲಿ ಐಕ್ಯ ಆಗುತ್ತೆ. ಈ ರಹಸ್ಯ ಗರುಡ ಪುರಾಣ ಬ್ರಹ್ಮಕಾಂಡ ಬಹಳ ರೂಪದ ಪುರಾಣ. ಸರಿ, ನಂತರ ಇನ್ನೊಂದ್ಸಲ ಹೇಳ್ಬೇಕಾ, ಎಲ್ಲಾ ಜೀವರಾಶಿಗಳ ಒಳಗಿರುವ ಬಿಂಬರೂಪ ಜೀವರನ್ನು ಬಿಟ್ಟು ಹೋಗಲ್ಲ. ಯಾಕೆ? ಏನಾಗುತ್ತೆ ಹೋದ್ರೆ? ಜೀವನಿಗೆ ಧರ್ಮ ಏನು? ಶ್ವಾಸಾದಿ ಕ್ರಿಯೆಗಳು. ಶ್ವಾಸಕ್ರಿಯ ಎರಡು ರೀತಿ ಯಾವುದು ಅಂದರೆ, ಈ ಹೊರಗಿನ ಗಾಳಿಯನ್ನು ತಗೊಂಡು ಬಿಡು ಈ ಶ್ವಾಸಕ್ರಿಯ ಹೊರಗಿನ ದೇಹಕ್ಕೆ. ದೇವರಿಗೆ ಶ್ವಾಸ ಉಂಟ ಇಲ್ವಾ? ದೇವರಿಗೆ ಉಸಿರಾಟ ಇದೆಯೋ ಇಲ್ವೋ? ಇಲ್ಲ ಅಂಬರುತ್ತೆ. ಯಾಕೆ ಅಲ್ಲ? ಸರಿ ಸರಿ, ಅವನು ನಮ್ಮೊಳಗಿದ್ದಾಗ ಅವನು ಉಸಿರಾಡಿದ್ರೆ ನನ್ಗೆ ಉಸಿರಾಟ ಆಗುತ್ತೆ. ಬೇಡಪ್ಪ, ಸಪ್ರೇಟ್ ಆಗಿದ್ದಾನೆ, ರಾಮ ರೂಪದಲ್ಲಿ ಬಂದಿದ್ದ, ಅವನು ಉಸಿರಾಡಬೇಕಾ? ಬೇಕಾ? ಯಾಕೆ ಬೇಕು? ಚೇತನದ ಸಹಜ ಧರ್ಮ ಒಳಗೆ ಏನ್ ಬೀಳ್ತಾನೆ, ಏನ್ ಬೀಳ್ತಾನೆ ಅದಕ್ಕೆ ಹೇಳುತ್ತಾರೆ. ಪೂರ್ವನಾಗಿ ಸಮುದ್ರದಲ್ಲಿ ಬೆಟ್ಟ ಹೊತ್ತು ನಿಂತಾಗ ಸ್ವಾಮಿಯ ನಾಸಾಪುಟದಿಂದ ಬಂದಿರತಕ್ಕಂಥ ಗಾಳಿ ಶ್ವಾಸ ಬಿಡತಾ ಇದ್ರೆ ಇಡೀ ಸಮುದ್ರ ಅಲ್ಲ ಕಲ್ಲೋಲ ಆಗ್ತಾ ಇತ್ತು. ಇಷ್ಟೇ ವ್ಯತ್ಯಾಸ ದೇವರ ಶ್ವಾಸಕ್ಕೆ, ನಮಗೂ ನಮ್ಮ ಶ್ವಾಸಕ್ಕೂ ವ್ಯತ್ಯಾಸ. ಈ ಗಾಳಿ ಬೇರೆ, ನಾವು ಬೇರೆ. ಹಾಗಲ್ಲ, ಅಲ್ಲಿ ದೇವರೇ ದೇವರ ಶ್ವಾಸ, ದೇವರೇ ದೇವರ ಶ್ವಾಸ. ಹಾಗೆ ಆ ಭಗವಂತನ ಒಳಗೆ ಈ ಎಲ್ಲ ಮೂಲ ರೂಪಗಳು ಸೇರಿಕೊಂಡು ಹೋಗುತ್ತೆ. ಬಿಂಬರೊಳಗೆ ಜೀವರೊಳಗೆ ಬಿಂಬ ಹೊರಟೇ ಇರ್ತಾನಲ್ಲ, ಯಾಕಿರಬೇಕು ಅಂತ ಪ್ರಶ್ನೆ ಬಂತಲ್ಲ. ಜೀವನ ಉಸಿರಾಟ ನಡೆಯಬೇಕು. ದೇವರ ಉಸಿರಾಟ ದೇವರೇ ಮಾಡಿಕೊಳ್ತಾನೆ ಸ್ವತಂತ್ರ. ಜೀವರಿಗೂ ಉಸಿರಾಟ ಧರ್ಮ ಇದೆ, ಅದು ನಡೆಯಬೇಕು ಅಂತಾದರೆ ಅನಾದಿ ಕಾಲದಿಂದ ದೇವರೇ ಮಾಡಿಸ್ತಾ ಇದ್ದಾರೆ, ದೇವರೇ ಸಹಜವಾಗಿ ಮಾಡಿಸ್ತಾ ಇದ್ದಾನೆ. ಇಲ್ಲಿ ಪ್ರಶ್ನೆ ಬಂತೋ ಇಲ್ವೋ? ಒಂದು ಪ್ರಶ್ನೆ, ಜೀವರಲ್ಲಿ ಬಿಂಬಮೂರ್ತಿ ಇದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾವಾಗ ಸೇರಿದ? ಅಂದ್ರೆ ಜೀವನನ್ನ ಯಾವಾಗ ಸೃಷ್ಟಿ ಮಾಡುತ್ತಾನೋ ಆವಾಗ ಬರ್ತಾನೆ ಅಂತ ಅದಕ್ಕಿಂತ ಮೊದಲಿಲ್ಲ ಅಂತ. ಜೀವ ಅನಾದಿ ಹಿಂದಿದ್ದಾನೆ, ದೇವ ಅನಾದಿ ಹಿಂದಿದ್ದಾನೆ. ಹೇಳ್ತಿದ್ದಾನೆ ಅಂದ್ರೆ ಜೀವನೊಳಗೆ ಕೂತಿದ್ದಾನೆ, ಇನ್ಬಿಲ್ಟ್ ಅನಾದಿಯಿಂದ. ಅದಕ್ಕೆ ದಾಸರು ಕರೆದರು, ನಿನ್ನವ ನಿನ್ನವ ಶ್ರೀನಿವಾಸ ಅನ್ನೋದಕ್ಕೆ ಕಾರಣ ಅದು. ನನ್ನೊಳಗೆ ನೀನು ಸದಾ ಇದೆಯ, ನಿನ್ನವನಾಗಿ. ನಿನ್ನವ ಅಂದ್ರೆ ನಿನ್ನ ಮೇಲೆ, ಕೇವಲ ನಿನ್ನ ಮೇಲೆ ಆಧಾರ ಪಟ್ಟವ ನಾನು, ನಿನ್ನವ ಅನ್ನೋದ್ರಲ್ಲಿ ಅಭಿಪ್ರಾಯ. ಅನಾದಿ ಕಾಲದಿಂದ ಏನ್ ಹೇಳ್ತ ಸಹಜವಾಗಿ ನನಗಾಗಿ ಒತ್ತಾಡೋ ಚೈತನ್ಯ ಮೂರ್ತಿ ನಿನಯ. ಆದ ಕಾರಣ ಎಲ್ಲ ಜೀವರಾಶಿಗಳೊಳಗೆದ್ದು ಅವರ ಶ್ವಾಸ ಕಾರ್ಯ ಮಾಡಿಸ್ತಾ ಆ ಶ್ವಾಸ ಕಾರ್ಯದ ಮೂಲಕ ಇನ್ನ ಏನು ಅಂದರೆ ಜೀವರ ಲಿಂಗ ದೇಹದೊಳಗೆ. ಸರಿ, ಪ್ರಶ್ನೆ ಹಾಕಿ ನೀವೇ ಉತ್ತರ ಕೊಡ್ತೀರಿ ಅಲ್ವಾ? ಈ ಜನ್ಮದಲ್ಲಿ ದುಃಖಗಳು ಬರ್ತಾ ಇವೆ, ಅದಕ್ಕೆ ಕಾರಣ ಏನು? ಈ ಜನ್ಮದಲ್ಲಿ ದುಃಖಕ್ಕೆ ಕಾರಣ ಆ ಕರ್ಮಕ್ಕೆ ಕಾರಣ ಮೊದಲನೇ ಕರ್ಮ ಯಾವಾಗ ಬಂತು? ಅನಾದಿ ಅಂದ್ರೆ
ಬೀಜದಲ್ಲಿ ಯಾವಾಗ ಅರ್ಥ ಆವಾಗ
ಜೀವನ ಸ್ವರೂಪ ಗುಣ ಬೀಜದಲ್ಲೇ ಇದೆ.
ಜೀವನ ಸ್ವರೂಪದಲ್ಲಿ ಕರ್ಮ ಇದೆಯಾ?
ಲಿಂಗ ದೇಹದಲ್ಲಿರುವ ಕರ್ಮ ಬೀಜದಲ್ಲಿ.
ಮೂಲ ಬೀಜ ಅಂದ್ರೆ ಯಾವುದು? ಎಲ್ಲ ಗೊತ್ತಲ್ಲ ಗೊತ್ತಿಲ್ಲ, ಏನೋ ಗೊತ್ತು, ಗೊತ್ತೋ ಗೊತ್ತಿಲ್ಲ, ಗೊತ್ತೋ ಗೊತ್ತಿಲ್ಲ, ಒದಾಟ ಅಲ್ವಾ ಈ ಕರ್ಮ ಅಂದ್ಕೊಳ್ಳಿ. ಒದ್ದಾಟ ಮೊದಲನೇ ಕರ್ಮ ಇಲ್ಲಿ ಶುರುವಾಯಿತು. ಈ ಕರ್ಮ ಆ ಕರ್ಮ ಹಿಂದೆ, ಆ ಕರ್ಮಕ್ಕೆ ಆ ಕರ್ಮ ಹಿಂದೆ. ಮೊದಲನೇದು ಎಲ್ಲಿ ಶುರುವಾಯಿತು? ಮೊದಲೇ ಇಲ್ಲ ಅಂದ್ರೆ ಹೇಗೆ, ಎಲ್ಲೇ ಆಗ್ತಿತ್ತ ಕರ್ಮ? ಕರ್ಮ ಹೇಗಾಗ್ತಿತ್ತು? ದೇವರ ಹೊಟ್ಟೆಯಲ್ಲಿ ಜೀವರು ಇದ್ರಲ್ಲ, ದೇವರ ಹೊಟ್ಟೆಯಲ್ಲಿ ಜೀವರು ಇದ್ರಲ್ಲ, ಏನು ಕರ್ಮ ಮಾಡ್ತಿದ್ರು? ಅನಾದಿ ಕರ್ಮ ಅಂದ್ರಲ್ಲ. ಅಪ್ಪ ಫಸ್ಟ್ ಕ್ಲಾಸ್ ಹೇಳಿದ್ರು, ಚಿನ್ಮನಸ್ಸಿನಿಂದ ಮಾಡ್ತಾ ಇರ್ತಾರೆ ಅಂತ. ಇನ್ಯಾರು ಏನೇ ಹೇಳ್ತೀರಾ?
ಸುಶಕ್ತಿ ಕಾಲದಲ್ಲಿ ಚಿನ್ಮನಸ್ಸು ಕೆಲಸ ಮಾಡುತ್ತೆ.
ಚಿನ್ಮನಸ್ಸಿನಿಂದ ಮಾಡ್ತಾರೆ ಅಂತ ಒಂದು ಪಾಪ ಅವ್ರಿಗೆ ಕೇಳಿದ್ರು. ಎಲ್ಲೋ ಕೇಳಿದ್ದೆ ಪಾಪ ಹೇಳ್ತಾ ಇದ್ದ ಅಲ್ವಾ, ಗೊತ್ತಾ ಇದೆ ಆ ಶಬ್ದ ಬಂದು ಕೂಡ. ಅದಕ್ಕೆ ಉತ್ತರ ಕೊಟ್ಬಿಟ್ಟೆ ಸರಿ ಹೋಗುತ್ತಲ್ಲ, ಚಿನ್ ಮನಸ್ಸಿಗೆ ಉತ್ತರ ಕೊಟ್ಬಿಟ್ಟೆ ಸರಿ ಹೋಗುತ್ತೆ. ಚಿನ್ ಮನಸ್ಸು ಅಂದ್ರೆ ಅನಾದಿಯಿಂದ ಇದೊಂದು ವಾದ ಇದೆ. ಏನಂತ? ಅನಾದಿಯಿಂದ ಜೀವರ ಮನಸ್ಸು ಕೆಲಸ ಮಾಡ್ತಾ ಇದೆ, ಅದು ಕರ್ಮ, ಅನಾದಿ ಕರ್ಮ. ಆಚಾರ್ಯ ಹೇಳ್ತಾರೆ, ಅನಾದಿಯಿಂದ ಜೀವರಾಶಿ ಹೇಗಿದ್ದಾರೆ ಸೃಷ್ಟಿಗೆ ಬರಲಿಕ್ಕೆ ಮೊದಲು ಅಂದ್ರೆ ಅಸೃಜ್ಯಾವಸ್ಥೆಯಲ್ಲಿ ಹೇಗಿರ್ತಾರೆ ಅಂದ್ರೆ ಸುಷುಪ್ತಿ ಸಂಸ್ಥಾನ ಅಂತ ಆಚಾರ ಶಬ್ದ ಹಾಕ್ತಾರೆ. ಸುಷುಪ್ತಿ ಶಬ್ದಕ್ಕರ್ಥ ಏನಯ್ಯ ಅಂದ್ರೆ ಎಚ್ಚರ ಕಾಲದಲ್ಲಿ ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡುತ್ತೆ, ಸ್ವಪ್ನ ಕಾಲದಲ್ಲಿ ಎಲ್ಲಾ ಇಂದ್ರಿಯಗಳು ಮಲಗಿ ಮನಸ್ಸು ಮಾತ್ರ ಕೆಲಸ ಮಾಡುತ್ತೆ ಸ್ವಪ್ನದಲ್ಲಿ. ಸುಷುಪ್ತಿಯಲ್ಲಿ ಮನಸ್ಸು ಕೆಲಸ ಮಾಡಲ್ಲ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಇವರೆಲ್ಲ ಅನಾದಿಯಿಂದ ಸುಷುಪ್ತಿಯಲ್ಲಿದ್ರು ಅಂದ್ರೆ ಮನಸ್ಸು ಚಿನ್ ಮನಸ್ಸು ಕೆಲಸ ಮಾಡತಾ ಇಲ್ಲ ಅಂಬುದು ಸೂರ್ಯನಟ್ಟು ಸತ್ಯ. ಹೋಯ್ತಾ ಅನ್ಸ ಅಲ್ಲ, ಒಂದೊಂದು ಒಂದೊಂದು ಹೆಗ್ಗಣ ಹೊರಗೆ ಹಾಕಿದ್ರೆ ಹೊರತು ಒಳಗೆ ಪದಾರ್ಥ ಉಳಿಯಲ್ಲ. ಈ ಸಂಶಯಗಳು ಅಥವಾ ವಿಪರೀತ ಜ್ಞಾನ ಇದೆಲ್ಲ ತೆಗಿತಾ ಬಂದ್ರೇನೆ ಮನೆ ಶುದ್ಧ ಆಗುತ್ತೆ. ಇಲ್ಲದಿದ್ರೆ ಹೆಗ್ಗಣದವರು ಹೆಗ್ಗಣ ನಂಬಾಳಿ, ನಾವು ಎಲ್ಲ ಸಂಸಾರ ಮಾಡ್ತಾ ಇರೋ ಜೊತೆಗೆ ಸಂಶಯದ ಜೊತೆಗೇನೆ ಸಾಧನ ಅಂದ್ರೆ ಹೆಗ್ಗಣ ಜೊತೆಗೆ ಸಂಸಾರ ಮಾಡಿದಂತ ಆಗುತ್ತೆ ಅಲ್ವಾ. ಸರಿ, ಅದಕ್ಕೆ ಹೇಳ್ತಾರೆ ಮನಸ್ಸು ಕೆಲಸ ಮಾಡ್ತಾ ಇಲ್ಲ, ಜೀವನ ಬರೀ ಶ್ವಾಸ ಕಾರ್ಯ ಮಾತ್ರ ಆಗ್ತಾ ಇದೆ. ಅನಾದಿ ಸಾತ್ವಿಕ ಜೀವರಾಶಿಗಳಲ್ಲಿ, ಬ್ರಹ್ಮಾದಿ ಸಾತ್ವಿಕ ಜೀವರಾಶಿಗಳಲ್ಲಿ, ಪುರಂಜನಾದಿ ಮಿಶ್ರ ಜೀವರಾಶಿಗಳಲ್ಲಿ, ಕಲಿ ಮೊದಲಾದ ತಾಮಸರಲ್ಲಿ ಎಲ್ಲರಲ್ಲೂ ಶ್ವಾಸ ಕಾರ್ಯವೇ ಅನಾದಿಯಿಂದ ಆಗ್ತಾ ಇದೆ. ಅದೇ ಕರ್ಮ ಅಂತೀರಾ? ಅದು ಎಲ್ಲರಿಗೂ ಆಗ್ತಾ ಇದೆ. ಅದರ ಬೇಸ ಮೇಲೆ ಜನ್ಮ ಕೊಡಬೇಕು ಅಂತ ಹೇಳಿದರೆ ಕಲಿಗೂ ಬ್ರಹ್ಮದೇವರಿಗೂ ಒಂದೇ ಥರ ಕೊಡಬೇಕಾಗುತ್ತೆ, ಬರೇ ಶ್ವಾಸ ಕಾರ್ಯದ ಮೇಲೆ. ಅದೇ ಕರ್ಮನ ನಡೀತಾ ಇರೋದೇ ಕರ್ಮ ಅಂತಾದರೆ, ಮಾಡತಾ ಇರೋದೇ ಕರ್ಮ ಅಂತಾದರೆ, ಆ ಕರ್ಮ ಶ್ವಾಸ ಕಾರ್ಯ ಬಿಟ್ಟು ಯಾರಿಗೂ ಎಂದೂ ಏನೂ ಆಗ್ತಾ ಇಲ್ಲ ಅಂಥ ಕಾರಕ್ಕೆ ಕರ್ಮ ಅಂದ್ರೇನು, ಎಲ್ಲಿಂದ ಬಂತು, ಹೇಗೆ ಅದು ಅನಾದಿ ಆಗೋದು ಹೇಗೆ ಅಂತ ಇಷ್ಟೆಲ್ಲ ಪ್ರಶ್ನೆಗಳು ಕೂತರೆ ಅದಕ್ಕೆ ಉತ್ತರ ಆಚಾರ್ಯರೇ ಕೊಟ್ಟಿದ್ದಾರೆ. ನಾವು ಅರ್ಥ ಮಾಡ್ಕೊಂಡಿಲ್ಲ, ಆಚಾರನ ಅರ್ಥ ಮಾಡ್ಕೊಂಡು ಅಂತ ಹೊರಟೋಗಿ ನಮ್ಮ ಸಾಧನ ಮುಗಿದೋಗುತ್ತೆ. ಯಾವುದು ಕೊನೆ ಉಸಿರಾಟ ಬಂದಿರುತ್ತೆ, ಅವಾಗ ದುಃಖ ಬರುತ್ತೆ. ಆಚಾರನ ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟ ಆಯ್ತು, ನಾವು ಶಾಸ್ತ್ರ ಮುಖ್ಯವಾಗಬೇಕು ಅಂತ ಅವ್ರು ಹೇಳ್ತಾರೆ. ಕರ್ಮ ಅಂದ್ರೆ ಜೀವರ ಲಿಂಗ ದೇಹ ಇದೆಯಲ್ವಾ, ಆ ಲಿಂಗ ದೇಹದಲ್ಲೇ ಹೇಳ್ತಾರೆ ಬೀಜ ರೂಪ ಕರ್ಮ ಅಂತ ಹೇಳ್ತಾರೆ. ಅವಿದ್ಯಾ ಕಾಮ ಕರ್ಮ ಮೂರು ಬೀಜಗಳು ಬೀಜ ರೂಪದಲ್ಲಿ ಲಿಂಗ ದೇಹದಲ್ಲಿ ಇನ್ಬಿಲ್ಟ್. ಅಷ್ಟೆಲ್ಲ ಹೇಳಿದೆ ಅರ್ಥ ಆಗಲ್ಲ ಹೇಗೆ, ಅದೇನು ಮಾಡ್ತೀರಲ್ಲ ಅಡಿಗೆ, ಯಾವುದು ನಿಪ್ಪಟ್ಟು ಅಂತ ಏನೋ ಮಾಡ್ತೀರಲ್ಲ, ಅದರೊಳಗೆ ಎಳ್ಳು ಈ ಕಡಲೆಕಾಯಿ ಕಡಲೆಕಾಯಿ ಪುಡಿ ಎಲ್ಲ ಮಾಡಿದರೆ ಮೇಲೆ ಎಳ್ಳೆಲ್ಲ ಒಂದೇ ಮಾಡ್ತೀರಲ್ಲ, ಅದೇ ಥರ ಒಳಗೆಲ್ಲ ಕೂಡ ಅದು ಮೂರು ಗುಣಗಳಿಂದ, ಮೂರು ಗುಣಗಳ ಹಿಟ್ಟಿನಿಂದ ತಯಾರಾದದ್ದು. ಯಾವುದು? ಲಿಂಗ ಶರೀರ ಎಂಬ ನಿಪ್ಪಟ್ಟು. ಅದರೊಳಗೆ ಅವಿದ್ಯಾ ಕಾಮ ಕರ್ಮ ಮತ್ತೆ ಎಳ್ಳು ಎಲ್ಲ ಕೊಬ್ಬರಿ ಹಾಕಿದಂತೆ ಚೆನ್ನಾಗಿ ಒಳ್ಳೆ ಘಮಘಮ ತಯಾರಾಗಿದೆ. ಅದರಿಂದ ವಾಸನೆ ಬರ್ತಾ ಇದೆ. ಏನು ಕಾಣಿಸಿದ್ರು ಬೇಕು ಬೇಕು ಅಂಬೋದು ಆ ಲಿಂಗದ ಎದುರಿಂದಲೇ ಇದೆ. ಅದರಲ್ಲಿ ಕರ್ಮ ಬೀಜ ಇದೆ. ಆ ಕರ್ಮ ಬೀಜದೊಳಗೆ ದೇವ ಕೂತ. ಆ ಕರ್ಮ ಬೀಜ ಅಂದ್ರೆ ಏನ್ರಿ ಅಂದ್ರೆ ಹೇಳ್ತಾರೆ, ಈಗ ಈ ಕಂಪ್ಯೂಟರು ಅದು ಇದು ಇರುತ್ತೆ, ಅದರಲ್ಲಿ ಚಿಪ್ ಅಂತ ಇಟ್ಟಿರ್ತಾರೆ, ಒಳಗೆ ಸೆಟಪ್ ಮಾಡಿರ್ತಾರೆ. ಅದರೆಲ್ಲ ಈ ಥರ ಕೆಲಸ ಮಾಡಬೇಕು ಅಂತ ಮೊದಲೇ ಅದಕ್ಕೆ ಒಂದು ಕಾರ್ಡ್ ಇಟ್ಟಿರ್ತಾರೆ, ಚಿಪ್ ಅಂತ ಹೇಳಿ, ಸಿಮ್ ಕಾರ್ಡ್ ಅಥವಾ ಮದರ್ ಬೋರ್ಡು ಅಂತ ಇಟ್ಟಿರ್ತಾರಲ್ಲ, ಸ್ವಲ್ಪ ಓದ್ಕೊಂಡೋದ್ರೆ ಅರ್ಥ ಆಗುತ್ತೆ ಅಲ್ವಾ? ಬೇಡ್ರಿ, ಅಷ್ಟೇ. ಸಂಡಿಗೆ, ಸಂಡಿಗೆಯಲ್ಲಿ ಏನೇನು ಹಾಕಿರ್ತೇವೆ, ಒಣಗಿ ಹೇಗಿರುತ್ತೆ, ಒಣಗಿ ಇಷ್ಟೇ ಇಷ್ಟಿರುತ್ತೆ, ಕರೆದ್ರೆ ಎಷ್ಟು ದೊಡ್ಡ ಹೇಗಿರುತ್ತೆ ಅಂದ್ರೆ ಹಿಗ್ಗಿದ್ರೆ ಅಲ್ವಾ? ಸಂಡಿಗೆ ಒಳಗೆ ಇದ್ದದ್ದೆಲ್ಲ ಚೆನ್ನಾಗಿ ಸಿಕ್ಕಿದ್ರೆ ಹೇಗಿರುತ್ತೆ, ಅದೇ ಥರ ಈ ಒಳಗೆ ಚಿಕ್ಕ ಕಾರಣ ಥರ. ಯಾವುದು? ಲಿಂಗ ದೇಹದೊಳಗೆ ಕರ್ಮ ಬೀಜ. ಏನು ಇವನಿಗೆ ಇಂತಿಂತಾಗಿದೆ, ಈ ಜನ್ಮಗಳು ಅದು ಇದು ಎಲ್ಲ ಅದರಲ್ಲೇ ಸ್ಟೋರ್ ಆಗಿರುತ್ತೆ. ಸ್ವಾಮಿ ಅದನ್ನೇ ಹೊರಗೆ ತೆಗಿತಾನೆ, ಕರೆಂಟ್ ಕನೆಕ್ಷನ್ ಕೊಡ್ತಾನೆ, ಆ ಪ್ರಕಾರ ಸರಸರ ಸರತರ ಕೊಡ್ತಾ ಹೋಗ್ತಾನೆ. ಆ ಕರ್ಮ ಬೀಜವನ್ನು ಪಕ್ವ ಮಾಡುತ್ತಾನೆ ಭಗವಂತ. ಅನಾದಿಯಿಂದ ಇವರನ್ನ ಒಳಗೆ ಇಟ್ಟುಕೊಂಡು ಅವರ ಲಿಂಗದೇಹದಲ್ಲಿ ತಾನೇ ತೋರಿಕೊಂಡಿದ್ದು, ಆ ಅವಿದ್ಯಾ ಕಾಮ ಕರ್ಮ ಬೀಜಗಳಲ್ಲಿ ತಾನೇ ಇದ್ದು ಅದರನ್ನು ಪಕ್ವ ಮಾಡುತ್ತಾನೆ. ಯಾವುದರ ಮೇಲೆ ಪಕ್ವ ಮಾಡುತ್ತಾನೆ? ಅವರ ಶ್ವಾಸ ಕಾರ್ಯದ ಮೇಲೆ. ಆ ಶ್ವಾಸ ಕಾರ್ಯಕ್ಕೂ ಪಕ್ವ ಆಗೋದಕ್ಕೂ ಸಂಬಂಧ. ಅದರಿಂದ ಪಕ್ವ ಮಾಡುತ್ತಾ ಬರುತ್ತಾನೆ. ಶ್ವಾಸ ಕಾರ್ಯದಿಂದಲೇ ಅವರ ಅನಾದಿ ಕರ್ಮವನ್ನು ಪಕ್ವ ಮಾಡ್ತಾ ಮಾಡ್ತಾ ಬಂದಾಗ ಆ ಕರ್ಮ ಆದಿ ಇಲ್ಲ. ಕರ್ಮದ ಬೀಜ ಅದಕ್ಕೆ ಆದಿ ಇಲ್ಲ, ಅನಾದಿ. ಜೀವ ಯಾವಾಗಿದ್ದಾನೋ ಆವಾಗಿಂದ ಇದೆ, ಅದಕ್ಕೆ ಕರ್ಮ ಅನಾದಿ ಅಂತ. ಇಲ್ಲಿ ಮಾಡಿದರೇನೆ ಹುಟ್ಟೋದು ಕರ್ಮ ಅಂತಿಟ್ಟುಕೊಂಡ್ರೆ ಆ ಮೊದಲು ಮಾಡಿದ ಯಾವಾಗ ಅಂತ ಪ್ರಶ್ನೆ. ಮೊದಲು ಮಾಡಿದರೆ ಅದು ಅನಾದಿ ಆಗಲ್ಲ ಅಂತ ಮತ್ತು ಪ್ರಶ್ನೆ. ಅದಕ್ಕೆ ಮಾಡಿದರೆ ಹುಟ್ಟೋದಲ್ಲ, ಈ ಮಾಡೋದು ಎಂಬುದಕ್ಕೆ ಹುಟ್ಟು ಕೊಟ್ಟದ್ದೇ ಕರ್ಮ ಬೀಜ. ಅದರೊಳಗಿಟ್ಟು ಪಕ್ವ ಮಾಡುತ್ತಾನೆ ಭಗವಂತ. ಅದು ಯಾವಾಗ ಪಕ್ವ ಆಗಿ ಬಿಸಿಲೊಡೆಯಲಿಕ್ಕೆ ಸರಿಯಾಗಿರುತ್ತೋ ಆವಾಗೆ ಅವರನ್ನು ತೆಗೆಯುತ್ತಾನೆ. ಹೇಗೆ? ಈ ಬೀಜಗಳನ್ನೆಲ್ಲ ನೆನೆಸಿಟ್ಟು ಕಟ್ಟಿ ಇಟ್ಟರೆ ಅದರಲ್ಲಿ ಎಲ್ಲ ಮೊಳಕೆ ಬರುತ್ತಾನೆ ಬರಲ್ಲ? ಹೇಗಿರುತ್ತೆ? ಕೆಲವು ಮಾತ್ರ ಬರುತ್ತೆ. ಈ ಮೊಳಕೆ ಬಂದದ್ದನ್ನು ತಿಂಬವರು ಇರ್ತಾರಲ್ಲ, ಮೊಳಕೆ ಬಂದು ಅಲ್ವಾ ಆ ತಿಂಬೋರು ಏನು ಮಾಡ್ತಾರೆ, ಆ ಮೊಳಕೆ ಬಂದದ್ದನ್ನು ಮಾತ್ರ ಸಪರೇಟ್ ಮಾಡಿ ಬಾರದಿಂದನೇ ಮತ್ತೆ ಕಟ್ಟಿಡ್ತಾರೆ, ಮಾರನೇ ದಿನ ಬರಬಹುದು. ಹೌದಾ? ಆದರೆ ಆ ತಿನ್ಬೇಡಿ, ತಿನ್ನಬಾರ್ದು, ಬಹಳ ತಪ್ಪದು. ಮೊಳಕೆ ಬಂದು ಕೂಡಲೇ ತಿನ್ನಬಾರ್ದು. ಅಲ್ಲರಿ, ಮೊಳಕೆ ಬಂದ ಮೇಲೆ ದೊಡ್ಡದಾದ ಮೇಲೆ ತಿನ್ನಬಹುದು ಅಂತ ಹೇಳ್ತೀರಾ? ಅದೇ ಗಿಡವನ್ನ, ಅದೇ ಸೊಪ್ಪು ಚೆನ್ನಾಗಿ ಬೆಳೆಯಿತು, ಕತ್ತರಿಸಿ ಮತ್ತು ತಿಂತೀರಾ? ಅದೇ ಚಿಕ್ಕದಿದ್ದಾಗ ತಿನ್ನಬಾರ್ದೆ ಅಂದ್ರೆ ಹೇಳ್ತಾರೆ ಭ್ರೂಣ ಹತ್ಯ. ಆ ಭ್ರೂಣ ಹತ್ಯ ಮಾಡಿದ ದೋಷ ಬರುತ್ತೆ. ಮೊಳಕೆ ಆವಾಗಲೇ ಒಡೆದಂಥದ್ದನ್ನ ತಿಂದು ಬಿಟ್ರೆ ಅದಕ್ಕೆ ತಿನ್ನಲಿಕ್ಕೆ ನಮ್ಮ ಶಾಸ್ತ್ರ ಪರ್ಮಿಷನ್ ಕೊಡ್ತಾ ಇಲ್ಲ. ಸುಮ್ಮನೆ ದೃಷ್ಟಾಂತ ಕೊಟ್ಟೆ, ಅರ್ಥ ಆಗಲಿ ಅಂತ ಆಚಾರ್ಯ ಹೇಳಿದ್ರು ಅಂತ ಮತ್ತೆ ನಾಳೆ ಮೇಲೆ ತಿನ್ನಿ ಶುರು ಮಾಡಿದ ಕಷ್ಟ ಆಗುತ್ತೆ. ಬೇಡ, ತಿನ್ಬೇಡಿ. ಬೇಡಮ್ಮ, ಬೇಡ, ತಿನ್ಬೇಡಿ, ತಿನ್ಬೇಡಿ, ಹಾಗೆ ತಿನ್ನಬಾರ್ದು. ಇನ್ನ ಬರೇ ನೆನೆಸಿಟ್ಟು ತಿನ್ನಿ, ನೆನೆಸಿಟ್ಟು ತಿನ್ಬಹುದು. ಮೊಳಕೆ ಮಗಾಗೆ ಮೊಳಕೆ ಒಡೆದದ್ದನ್ನು ತಿನ್ನುವುದು ಬಹಳ ನಿಷೇಧ. ಭ್ರೂಣ ಹತ್ಯೆ ಮಾಡಿದ ದೋಷ ಬರುತ್ತೆ ಅಂತ ಹೇಳ್ತಾರೆ. ಯದ್ಯಪಿ ಆ ಬೆಳೆದದ್ದನ್ನು ಕೂಡ ಕಳೆದರೆ ದೋಷವೇ. ಅಕ್ಕಿ ಮೊದಲುಕೊಂಡು ಪ್ರತಿಯೊಂದನ್ನು ಕೂಡ ಬೆಳೆದದ್ದನ್ನು ಕಳೆದರೂ ದೋಷವೇ. ಐದು ರೀತಿಯಾದ ಸೂಣ ಅಂದ್ರೆ ಹಿಂಸೆ, ಐದು ರೀತಿಯಾದ ಸೂಣ ಅಂದ್ರೆ ಅದನ್ನ ಕೊಯ್ದದ್ದು, ಕೊಟ್ಟಿದ್ದು, ಕುಟ್ಟಿ ಕೊಯ್ದುದ, ಅಟ್ಟು ಇಟ್ಟುದ, ಸುಟ್ಟು ಕೊಟ್ಟದು, ಮುಟ್ಟದ, ಹಿಟ್ಟಿಟ್ಟು ಮಾಡುದು. ಆಸೆ ಪಡ್ತೀವಿ, ಅದಕ್ಕೆ ವೈಶ್ವದೇವ ಮಾಡಿದರೆ ಏನೇ ಆಗುತ್ತೆ? ನಮ್ಮ ದೋಷ ಹೋಗೋದು ಮಾತ್ರ ಅಲ್ಲ, ಯಾವ ಜೀವಿ ಒಂದು ವೇಳೆ ಆ ಧಾನ್ಯದಲ್ಲಿ ಬಂದಿದ್ರೆ, ಅದಕ್ಕೆ ಆ ಮೊಳಕೆಯಲ್ಲಿ ಬಂದಿದ್ರೆ ಅದಕ್ಕೆ ತೊಂದರೆ ಕೊಟ್ಟಿರ್ತೀವಲ್ಲ, ಅದಕ್ಕೆ ಸದ್ಗತಿ ಆಗುತ್ತೆ ವೈಶ್ವದೇವ ಮಾಡಿದರೆ. ಇಷ್ಟು ಅದೇ ವ್ಯವಹಾರ. ಅದಕ್ಕೆ ಸದ್ಗತಿ ಕೊಡದೆ ನಾವು ಅದನ್ನು ತಿನ್ನಲಿಕ್ಕಿಲ್ಲ. ಹಿಂದೆ ಕೂಡ ಪ್ರಾಣಿ ಬಲಿ ಕೊಡ್ತಾ ಇದ್ರು ಯಜ್ಞಗಳಲ್ಲಿ, ಕೊಟ್ಟರೆ ಹೇಗೆ ಕೊಡ್ತಾ ಇದ್ರು ಅಂದರೆ ಕಲಿಕಾಲದಲ್ಲಿ ನಿಷಿದ್ಧ. ಆ ಕಾಲದಲ್ಲಿ ಕೊಟ್ಟರೆ ಅವರ ತಪಶಕ್ತಿ ಎಂಥದ್ದು ಅಂದರೆ ಅದನ್ನು ಬಲಿ ಕೊಟ್ಟ ಕೂಡಲೇ ವಿಮಾನ ಬರಬೇಕು, ಅದಕ್ಕೆ ಸದ್ಗತಿ ಆಗಬೇಕು. ಅವರ ಕಣ್ಣೆದುರಿಗೆ ವಿಮಾನದಲ್ಲಿ ಆ ಜೀವಿ ಸ್ವರ್ಗಕ್ಕೆ ಹೋಗಬೇಕು, ನಂತರ ಆ ಶರೀರ ಅವಧಿ ಕೊಡಬೇಕು. ಅದೇ ಈಗಲೂ ನಮಗೂ ಉಳಿದಿದೆ. ಆ ಯಾವ ಜೀವಿಯ ಶರೀರ ಕಡೆದು ಬಲಿ ಕೊಡ್ತೇವೆ ನಾವು? ಬಲಿ ನಾವು ಕೊಡಲ್ಲ, ಅವ್ರು ಕೊಡ್ತಾರೆ. ಯಾರು ಹೊರದಲ್ಲಿ ಬೆಳೆಸಿದವರೆಲ್ಲ ಬಲಿ ಕೊಟ್ಟೇ ತರ್ತಾರೆ. ಆ ತಂದದ್ದು ನಮಗೆ ತಂದು ಹಾಕ್ತಾರೆ. ಅದರಲ್ಲಿ ಎಚ್ಚರ ಇರಬೇಕು, ಜೀವಿಯ ಬಲಿಯಾಗಿದೆ ಇದರಲ್ಲಿ ಅಂತ. ಅದಕ್ಕೆ ಅದನ್ನ ದೇವರ ನೈವೇದ್ಯ ಮಾಡಿ ವೈಶ್ವದೇವನಲ್ಲಿ ಆಹುತಿ ಕೊಟ್ಟರೆ ಅದಕ್ಕೆ ಸದ್ಗತಿ ಆಗುತ್ತೆ. ಆವಾಗ ಆ ಅನ್ನ ತಿನ್ನುವ ಅಧಿಕಾರ ನಮಗೆ, ಇಲ್ಲದಿದ್ದರೆ ಇಲ್ಲ ಅಂತ. ಹೌದಲ್ವೋ? ಸತ್ಯವಾದ ವಿಚಾರ, ನಮ್ಗೆ ಗೊತ್ತೇ ಇಲ್ಲ. ಅದರಲ್ಲಿ ಇಲ್ಲ, ಅದರಲ್ಲೂ ಕೂಡ ಯಜ್ಞಕ್ಕೆ ಬಲಿ ಕೊಡುವಾಗ ಆವಾಗಲೇ ಹುಟ್ಟಿದ ಕೂಸನ್ನ ಕೊಡಬಾರದು, ಆವಾಗಲೇ ಹುಟ್ಟಿದ ಕೂಸನ್ನ ಕೊಡಬಾರದು ಅಂತ ಬಲಿ. ಯಾವುದೇ ಪ್ರಾಣಿ ಆಗಲಿ ಬರಲ್ಲ. ಆದ್ದರಿಂದ ಈ ರೀತಿಯಾಗಿ
ಅದು ಹೇಗೆ
ಲಿಂಗ ಶರೀರದಲ್ಲಿ ಕರ್ಮ ಬೀಜ ಹೇಗೆ ಬಂತು ಅಂದ್ರೆ, ದೇವರು ಎಲ್ಲಿಂದ ಹೇಗೆ ಬಂದರು? ಇಲ್ಲ, ಇದೆ, ಅದಕ್ಕೆ ಹುಟ್ಟಿಲ್ಲ, ಅದಕ್ಕೆ ಅನಾದಿ. ನಮ್ದೇ ಪ್ರಾಕೃತಿ, ಅನಾದಿಯಿಂದ ನಮ್ದೇ ಸತ್ತದು.
ಅಲ್ಲಿ ಈಗ ನಮ್ಮನ್ನ ಸೃಷ್ಟಿ ಯಾಕೆ ತರ್ತಾನೆ ಅಂತ, ಸಾಧನೆಗೆ ತರ್ತಾನೆ ಅಂತ.
ಸೃಷ್ಟಿ ತರೋದು ಸಾಧನೆ ಅಂತ ಮೇಲ್ನೋಟದ್ದು. ಸಾಧನೆ ಅಂದ್ರೆ ಏನು? ಆ ಲಿಂಗ ದೇಹ ಕಳ್ಕೊಳ್ಳಿಕ್ಕೆ.
ಅಲ್ಲಿ ಏನೋ ಕೆಲಸ ನಡೆದೇ ನಡೀತಲ್ಲ, ಜೀವಕ್ಕ ಕರ್ಮವನ್ನು ನಡೀತಾ ಇದೆ ಸಣ್ಣದಾಗಿ ಅಂತ ಆಯ್ತಲ್ಲ, ಕನ್ಫರ್ಮ್ ಆಯ್ತು. ಲಿಂಗ ದೇಹದಲ್ಲಿ ಏನೋ ಒಂದು ಬೆಳೆದು ಬಂದಾಗ ಸ್ವಾಮಿ ಅದನ್ನ ನೋಡಿ ಯಾವ್ಯಾವ ಜೀವರಾಶಿ
ಬಂದಾಗ ಅಲ್ಲ
ಆಯ್ತು, ಜೀವರಾಶಿ ಆಚೆ ತಂತ್ರ ಸೃಷ್ಟಿಗೆ
ಅಂದು ಪಕ್ಕ ಜೀವನ ಲಿಂಗ ಶರೀರದಲ್ಲಿ ಇರುವಂತ ಬೀಜವನ್ನ ದೇವರೇ ಪಕ್ವ ಮಾಡೋದು. ಅಲ್ಲಿ ಜೀವನ ಏನಿಲ್ಲ, ದೇವರೇ ಪಕ್ವ ಮಾಡುತ್ತಾರೆ. ಜೀವನ ಶ್ವಾಸಕಾರ್ಯ ಸಂಬಂಧ ಅಷ್ಟೇ, ದೇವರು ಮಾಡಿಸಿದ.
ಅಲ್ಲಿ ಯಾವುದೋ ಒಂದು ಕ್ರಿಯೆ
ನಡೀತಾರೆ,
ಎಲ್ಲವನ್ನೂ ಮಾಡಿಸ್ತಿಲ್ಲ. ಯಾವ್ದನ್ನ ಬೇಕೋ, ಈಗ ಇಂದ್ರ ಪದವಿಗೆ ಯಾರು ಬೇಕೋ ಅದನ್ನ ಮಾಡಿ ತಗೊಂಡ, ಇಲ್ಲಿ ಬ್ರಹ್ಮದೇವರ ಕಟ್ಟಕ್ಕೆ ಯಾವ್ದು ಬೇಕೋ ಅದು ತಗೊಂಡ. ಹಾಗೆ ಜೀವರಾಶಿಗಳಲ್ಲಿ ಎಲ್ಲರನ್ನೂ ಒಟ್ಟಿಗೆ ತಗೊಳ್ಳಿಲ್ಲ, ಆ ಗ್ರೇಡ್ ಮಾತ್ರ ತಗೊಂಡ.
ಇಷ್ಟೇ, ಅವರವರ ಶರೀರದಲ್ಲಿರುವ ಕರ್ಮ ಬೀಜ ಡಿಫರೆಂಟ್, ಆ ಡಿಫರೆಂಟೇ ಬೇರು. ಆ ಕರ್ಮ ಬೀಜಗಳೇ ಬೇರು 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 ಬೀಜಗಳಿವೆ. ಅದರಲ್ಲಿ ಇಂದ್ರ ಪದಕ್ಕೆ ಯೋಗ್ಯನಾದ ಕರ್ಮ ಬೀಜದ ಮೇಲೆ ತಗೊಳ್ಳಿಲ್ಲ, ಸ್ವಭಾವದ ಮೇಲೆ ತಗೊಂಡ. ಜೀವನ ಸ್ವರೂಪ ಸ್ವಭಾವ ಏನಿದೆ ಅದಕ್ಕೆ ತಕ್ಕಂತೆ ಕರ್ಮ ಬೀಜ, ಅದು ಅನಾದಿಯ. ದೇವರ ಸ್ವರೂಪ ಸ್ವಭಾವ ಇಲ್ಲಿಂದ ಬಂತು ಅಷ್ಟೇ. ದೇವರ ದೇಹ ಎಲ್ಲಿಂದ ಬರಲಿಲ್ಲವೋ, ಜೀವನ ಸ್ವರೂಪ ಸ್ವಭಾವ ಅನಾದಿಯಿಂದ ಇದ್ದಂತೆ, ಅನಾದಿಯಿಂದ ಇದ್ದಂತೆ. ಬಾಳೆಹಣ್ಣಿಗೆ ಸಿಪ್ಪೆಯಂತೆ ಜೀವನ ಲಿಂಗ ದೇಹವು ಅನಾದಿಯಿಂದ ಇದ್ದಂತೆ. ಅದು ಯಾರು ಹುಟ್ಟಾಕಲಿಲ್ಲ, ದೇವರು ಕೂಡ ಜೀವನನ್ನು ಹುಟ್ಟಾಕಲಿಲ್ಲ, ಜೀವನ ಸುತ್ತಿರುವ ಲಿಂಗ ದೇಹ ಹುಟ್ಟಾಕಲಿಲ್ಲ, ಅದರೊಳಗಿರುವಂತಹ ಬೀಜವನ್ನು ಹುಟ್ಟಾಕಲಿಲ್ಲ. ಅದು ಇತ್ತು, ಇದ್ದಂತಾನೆ ಹೊರ ತೆಗಿತಾ ಇದ್ದಾನೆ. ಅದನ್ನು ಹೇಳುತ್ತಾರೆ, ಈ ಗಿಡಗಳಿರುತ್ತಲ್ಲ ಒಂದೇ ಥರ ಗಿಡ, ಅದು ಮಾವಿನ ಗಿಡವೇ ಆಗಲಿ, ಎರಡೂ ಬೀಜವನ್ನು ಹಾಕಿದರೆ ಗಿಡ ಬೆಳೆದರೆ ಬೇರೆ ಬೇರೆ ರೀತಿಯಲ್ಲಿ ಟೊಂಗೆಗಳೆಲ್ಲ ಬರುತ್ತೆ. ಆ ವೃಕ್ಷ ಶಾಸ್ತ್ರ ತಜ್ಞರು ಹೇಳುತ್ತಾರೆ ಏನಂತ, ಯಾಕೆ ಇದು ಹೀಗೆ ಬೆಳೆದು ಹಾಕಿ ಬೆಳೆದು ಅಂದರೆ ಆ ಬೀಜದೊಳಗೆ ಅದರ ಎಲ್ಲ ಕನ್ಸ್ಟ್ರಕ್ಷನ್ ಇರುತ್ತೆ. ಆ ಬೀಜದಲ್ಲಿ ಆ ಗಿಡ ಹೇಗೆ ಬೆಳಿಬೇಕು ಎಂಬುದು ಮೊದಲೇ ಕೂತಿದೆ, ಅದಕ್ಕೆ ಬಂದಿದೆ ಅಂತ ಅವ್ರು ಹೇಳ್ತಾರೆ, ಪಟ್ಟ ಹೇಳ್ತಾರೆ ಅವರು. ಹಾಗೆ ನಮಗೆ ಎಷ್ಟೆಷ್ಟು ಜನ್ಮಗಳು ಬರಬೇಕು, ಏನೇನು ಆಗ್ಬೇಕು, ಎಲ್ಲ ಅದರಲ್ಲೇ ಇದೆ. ಅದು ಹೇಗೆ ಇರುತ್ತೆ? ಇದೆ ಇದೆ ಕರ್ಮದ ಬೀಜ ಇದೆ ಅಲ್ಲ. ಎಲ್ಲರೂ ಇದೆ ಅಂದ್ಬಿಟ್ಟು ನಾವು ಸುಮ್ಮನೆ ಇರ್ಬೇಕಾ?
ಹೌದು.
ಯಾಕೆ ಹೇಗೆ ನಾವು ದೇವರು ಇದ್ದಾನೋ ನಾವು ಇದ್ದೇವೋ, ಹೇಗಿದ್ದೇವೋ ಒಂದು ಪ್ರಶ್ನೆ ಇಲ್ಲವೋ, ಅನಾದಿಯಿಂದ ಇದ್ದೇವೋ, ಹಾಗೆ ನಮ್ಮ ಸುತ್ತು ಲಿಂಗ ದೇಹ ಅದಕ್ಕೆ ಇದ್ದೇ ಇದೆ, ಅದರಲ್ಲಿ ಕರ್ಮ ಬೀಜ ಇದ್ದೇ ಇದೆ. ಆ ಕರ್ಮ ಬೀಜ ಅನಾದಿಯಿಂದಿದ್ದ ಕರ್ಮ ಬೀಜವನ್ನು ದೇವ ಒಳಗೆ ಇದ್ದುಕೊಂಡು ಬಿಂಬ ನಾಮಕನಾಗಿದ್ದುಕೊಂಡು ಅದನ್ನು ಪಕ್ವ ಮಾಡಿ 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 ಪಕ್ವಾವಸ್ಥೆ ಬಂದಾಗ ನಮ್ಮನ್ನು ಹೊರಗೆ ಕರ್ಕೊಂಡು ಬರ್ತಾನೆ. ಆ ಲಿಂಗ ದೇಹದಲ್ಲಿರುವ ಏನೇನಿದೆ ಅದಕ್ಕೆ ತಕ್ಕಂಥ ಜನ್ಮಗಳು ಕೊಟ್ಟು ಆ ಜನ್ಮಗಳಲ್ಲಿ ಆ ಲಿಂಗ ದೇಹದ ಪ್ರಭಾವ ಕಡಿಮೆ ಮಾಡುವಂತಹ ಕರ್ಮಗಳನ್ನು ಮಾಡಿಸ್ತಾ ಆ ಕರ್ಮಗಳಿಂದ ಲಿಂಗ ದೇಹ ಒಡಿತಾ ಹೋಗ್ತಾನೆ, ಒಡೆದು ಹೊರಗೆ ತೆಗೆತಾನೆ. ಅದಕ್ಕೆ ಹೇಳ್ತಾರೆ ಭಗವಂತ ವಿಶೇಷ ಬುದ್ಧಿ ಬಳಸ್ತಾನೆ. ಆ ಬುದ್ಧಿವಂತ ಕರ್ಮವಂತ ನಮ್ಮ ಕರ್ಮದ ಬೀಜದಲ್ಲಿ ಆ ಚಿಪ್ಪು ಏನು ಒಳಗಿದೆಯಲ್ಲ ಅದರಲ್ಲಿ ಹೇಳಿದರೆ ನಮ್ಮ ಮಾತಿನ ಪ್ರಕಾರ ತುಂಬೋಳು ತುಂಬ ಅಕ್ಕಿ ಪ್ಯಾಕೆಟ್ಸ್ 50 kg ಎಷ್ಟಿವೆ? ಒಂದು 10,000 ಪ್ಯಾಕೆಟ್ ಇದೆ ಅನ್ಕೊಳ್ಳಿ. ಯಾರು ಹೇಳಿದ್ರು ಈ ಗೋಡವನ್ನು ತುಂಬ 10,000 ಪ್ಯಾಕೆಟ್ ಇದೆ? ಏನು ಒಂದರ ಮೇಲೆ ಒಂದು, ಅದರಲ್ಲಿ ಒಂದರಲ್ಲಿ ಮಾತ್ರ ಬಂಗಾರದ ಬಿಸ್ಕೆಟ್ ಇದೆ, ಅದ್ರ ತುಂಬ ಬಂಗಾರದ ಬಿಸ್ಕೆಟ್ ತಗೊಳ್ರಿ ಅಂದ್ರು. ಯಾರೂ ಇಲ್ಲ, ನೀವೇ ಹೋಗ್ತಾರೆ ತಗೊಳ್ತೀರಾ? ನೀನು ಬೇಡ, ನಿಮ್ಮ ಬಿಸ್ಕೆಟ್ ಬೇಡ. ಆ 10,000 ಮೂಟೆ ಇಳಿಸೋದ್ರೊಳಗೆ ನಾವು ಹೋಗ್ಬಿಡ್ತೀವಿ, ಬಂಗಾರ ತಗೊಂಡಂಗೆ ಏನಾಗ್ತಿಲ್ಲ. ಹಾಗೆ ನಮ್ಮ ಎಲ್ಲ ಮೂಟೆಗಳಲ್ಲಿ ಅಂದರೆ ಹಿಂದಿನ ಕರ್ಮದಲ್ಲಿ ಕರ್ಮಗಳ ಗುಂಪಿನಲ್ಲಿ ಒಂದು ಮೂಟೆಯಲ್ಲಿ ಮಾತ್ರ ಏನಿದೆ ಅಂತ ಹೇಳ್ತಾರೆ. ಆ ಕರ್ಮದ ಮೂಟೆಯನ್ನು ತೆಗೆದರೆ ಅದನ್ನು ಶುರು ಮಾಡಿದಾಗಲಿಂದ ಮುಗಿಸೋದರೊಳಗೆ ಅಪರೋಕ್ಷ ಜ್ಞಾನ ಬರುತ್ತೆ. ಆ ಒಂದೇ ಬಿಗ್ಯಾರ ಮೂಟೆಗೂ ಬರಲ್ಲ. ಚರ್ಮದೇಹ ಶಬ್ದ ಇಲ್ಲ, ಅಪರೋಕ್ಷ. ಅಪರೋಕ್ಷ ಅಂಬೋದು ಆ ಮೂಟೆಯಲ್ಲಿ ಬರುತ್ತೆ. ಅದು ಬಂದರೆ ಏನು ಅಂದರೆ ಇಷ್ಟು ನೋಡಿ, ನಾವು ಅಷ್ಟೆಲ್ಲ ಮೂಟೆ ನ್ಯಾಯವಾಗಿ ಒಣಬೇಕು. ಎಷ್ಟು ಕಲ್ಪಗಳು ನಮಗೆ ಶರೀರ ಹೊತ್ತರೂ ಕೂಡ ಮುಗಿಯಲ್ಲ. ಅದರ ಲಕ್ಷಣವೇ ಒಂದರಿಂದ ಒಂದು ಅಂಟು ಬರ್ತಾನೆ ಇರುತ್ತೆ. ಇನ್ನು ಇವಾಗ ಒಂದು ಪ್ಯಾಕೆಟ್ ಉಣ್ಲಿಕ್ಕೆ ಇಷ್ಟ ಆಗಿದೆ ನಮ್ಮನೆ, ಇನ್ನು ಎಲ್ಲ ಪ್ಯಾಕೆಟ್ ಉಂಡ್ರೆ ಗತಿ. ಅದರಲ್ಲಿ ಸ್ವಾಮಿ ಏನು ಮಾಡುತ್ತಾನೆ, ಒಂದು ಪ್ಯಾಕೆಟ್ ತೆಗೆದು ಆ ಪ್ಯಾಕೆಟ್ನಲ್ಲಿ ಅಪರೋಕ್ಷ ಜ್ಞಾನ ಯಾವ ಪ್ಯಾಕೆಟ್ಟಿಂದ ಬರುತ್ತೋ ಅಂಥ ಕರ್ಮದ ಗುಂಪನ್ನು ತೆಗೆದು ಅದನ್ನು ಪ್ರಾರಬ್ಧ ತಿನ್ನಲಿಕ್ಕೆ ಶುರು ಮಾಡಿತ್ತು ಅಂತರ್ಥ. ಅದನ್ನು ತೆಗೆದು ಅದರೊಳಗೆ ಅಪರೋಕ್ಷ ಜ್ಞಾನ ಬೇಗ ತಂದು ಅದರ ಮೂಲಕ ಹಿಂದಿನ ಮೂಟೆಗಳನ್ನೆಲ್ಲ ಸುಟ್ಟು ಬಿಡುತ್ತಾನೆ, ಮುಂದೆ ಅಂಟದಂತೆ ಮಾಡುತ್ತಾನೆ. ಇನ್ನು ಉಳದದ್ದು ಮಾತ್ರ ಬೇಗ ಉಣಿಸಿ ಕಳಿಸ್ತಾನೆ. ಇದು ಆಟ ಮಾಡುವ ಟೆಕ್ನಿಕ್. 10,000 ಪ್ಯಾಕೆಟಲ್ಲಿ ತೆಗಿಬೇಕಂದ್ರೆ ಯಾವುದು ಹೇಗೆ ತೆಗಿಬೇಕು ಅವನಿಗೆ ಗೊತ್ತಲ್ಲ. ಯಾರಿಗೆ ಗೊತ್ತಾಗಬೇಕು? ನಮ್ಮ ಜೊತೆಗೆ ಒಳಗೆ ಕೂತಿರ್ಬೇಕು ಅವನು. ಆ ಗೋಡವನಲ್ಲೇ ಚೆನ್ನಾಗಿ ಎಪ್ಪತ್ತಾಗಿದ್ದು ಅವನಿಗೆ ಗೊತ್ತಾಗುತ್ತೆ. ಅದು ದೇವ ಬಿಂಬ ಅಂದರೆ ನಮ್ಮ ಎಲ್ಲರಲ್ಲೂ ಅಷ್ಟು ಇಷ್ಟೇ ತಾತ್ಪರ್ಯ. ಇವರಿಗೆ ಒಟ್ಟಾರೆ ಮೂವರಿಗೂ ಕೂಡ ಲಿಂಗ ದೇಹ ಬೇಗ ಭಂಗ ಆಗಲಿಕ್ಕೆ ಮಾಡುತ್ತಾರೆ ಸ್ವಾಮಿ. ಯಾವ ಪ್ಯಾಕೆಟನ್ನು ತೆಗೆದು ಬೇಗ ಲಿಂಗ ದೇಹ ಭಂಗ ಆಗಬೇಕು ಅದು ಮಾಡಿಸ್ತಾರೆ. ತಮೋಯೋಗ್ಯ ಜೀವರಾಶಿಗೂ ಕೂಡ ಮಿಕ್ಕ ಪ್ಯಾಕೆಟ್ ಎಲ್ಲ ಮಾಡಿದರೆ ಚೂರು 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 ಪಾಪ ಬರುತ್ತೆ ಅವರಿಗೆ. ಅಂಧಂತಮಸ್ಸಿಗೆ ಹೋಗ್ಲಿಕ್ಕೆ ಸಾಧನೆ ಯಾವ ಪ್ಯಾಕೆಟ್ಟಿಂದ ಆಗಬೇಕೋ ಅದು ತೆಗೆದು ತೀವ್ರವಾದ ತನ್ನ ದ್ವೇಷ ಭಕ್ತರ ದ್ವೇಷ ಮಾಡಿಸಿ ಅವರಿಗೂ ಅಪರೋಕ್ಷ ಜ್ಞಾನ ಇಲ್ಲ, ಕೊನೆಗೆ ಅವರ ಲಿಂಗದೇಹ ಭಂಗ ಮಾಡಿಸಿ ತನಸ್ಸಿಗೆ ಕಳಿಸಲಿಕ್ಕೆ ಯಾವ ಪ್ಯಾಕೆಟ್ ಇಂಪಾರ್ಟೆಂಟ್ ಅದು ತೆಗಿತಾನೆ ಭಗವಂತ. ಅವರಿಗೆ ಒಂದು ವಿಶೇಷ ಏನು ಗೊತ್ತಾ, ಎಲ್ಲವನ್ನ ಸುಡಲ್ಲ, ನಮಗೆ ಸುಡುತ್ತಾನೆ. ಅವರಿಗೆ ಈ ಒಂದು ಪ್ಯಾಕೆಟ್ನಲ್ಲೇ ಎಲ್ಲ ಉಣಿಸಿಬಿಡ್ತಾನೆ, ಎಲ್ಲದರ ದುಃಖ ಉಣಿಸ್ತಾನೆ. ಅಷ್ಟೇ ಅಲ್ಲ, ಅನ್ನಂತಮಸ್ಸಿನಲ್ಲಂತೂ ಮತ್ತು ಇದ್ದೇ ಇದೆ ಪಾಪ ಅವರಿಗೆ, ಅಲ್ಲಂತೂ ಉಣಿಸ್ತಾನೆ. ಸರಿ, ಈ ರೀತಿಯಾಗಿ ಭಗವಂತ ಕರ್ಮ ಬೀಜವನ್ನು ಅನಾದಿಕಾಲದಿಂದ ಪಕ್ವ ಮಾಡುತ್ತಾ ಇದ್ದು ಆ ಪಕ್ವ ಆದಂತಹ ಜೀವರಾಶಿಗಳನ್ನು ಹೊರತೆಗೆತ್ತಾನೆ. ಹೊರತೆಗೆದರೆ ಅಲ್ಲಿ ಮತ್ತು ಗೊಂದಲ. ಅದಕ್ಕೆ ಆಚಾರ ಪಾಪ ಎರಡೂ ತಿಳ್ಕೊಂಡಿದ್ದು ನಮ್ಮಲ್ಲಿ ಗೊಂದಲ ಯಾವಾಗಿರುತ್ತೆ ಅಂತ ಕಾಣುತ್ತೆ. ನಿಶ್ಚಯ ಜ್ಞಾನ ಅಂತ ನಮ್ಮ ಸಿದ್ಧಾಂತಕ್ಕೆ ಹೆಸರು. ನಮಗಂತೂ ಬರ್ತಾ ಇಲ್ಲ. ಆದ ಇದ ಮದೋವ ಅಂತ ಯಾವಾಗಲೂ ಇರುತ್ತೆ. ಸೃಷ್ಟಿ ದೇವರು ಮುಷ್ಟಿಯ ಸಮಿಷ್ಟಿಯ ಅಂತ ಅದರಲ್ಲೂ ಜಾಗ ಓ ಯುದ್ಧವೇ ಇರುತ್ತೆ. ಅದಕ್ಕೆ ಅರಣ್ಯಕಾಚಾರ ಕೊಡ್ತಾ ಇದೆ. ಯಸ್ಮಿನ್ ಕಲ್ಪೆ ಏ ಜೀವಾಹ ಸೃಜ್ಯ, ಯಾವ ಕಲ್ಪದಲ್ಲಿ ಯಾವ ಜೀವರಾಶಿಗಳು ಸೃಷ್ಟಿಗೆ ಬರಬೇಕೋ, ಅಂದ್ರೆ ಆಯಾ ಕಲ್ಪದಲ್ಲಿ ಅವರು ಬರ್ತಾರೆ, ಮಿಕ್ಕವರು ಬರಲ್ಲ ಅಂತ ಅರ್ಥ. ಮುಷ್ಟಿ ಅಂತಾಯಿತು. ಆ ಮುಷ್ಟಿ ಅಂದ್ರೆ ಎಷ್ಟು ಅಂದ್ರೆ ಯಾರು ಯಾರಿಗೆ ಮೊಳಕೆ ಬಂದಿರುತ್ತೋ ಅವರೆಲ್ಲರನ್ನ ತೆಗೆಯುತ್ತಾನೆ. ಅವರೆಷ್ಟು ರೀ ಅಂದ್ರೆ ವಾದಿರಾಜನ ಒಂದು ಕಡೆ ಹೇಳುತ್ತಾರೆ, ಅನಂತ ಜೀವರಾಶಿಗಳನ್ನ ತರ್ತಾನೆ. ಅವು ಅನಂತ ಜೀವರಾಶಿಗಳು ಅಂದ್ರೆ ಅದಕ್ಕೆ ನಾವು ಅಂದ್ಕೊಂಡು ಎಲ್ಲರೂ ಬರಲೇಬೇಕಲ್ಲ ಅನಂತ ಜೀವರಾಶಿಗಳು ಅಂದ್ರೆ. ಅದಕ್ಕೆ ಹೇಳ್ತಾರೆ, ಆತನ ಮುಷ್ಟಿಯಲ್ಲಿ ಹಿಡಿಯುವ ಜೀವರಾಶಿಗಳು ಎಷ್ಟು ಗೊತ್ತಾ? ಅನಂತ ಅನಂತ ಜೀವರಾಶಿ ನೋಡಿ, ಅನಂತ ಜೀವರಾಶಿಗಳಿದ್ದಾರೆ. ಅನಂತ ಇಂಟು ಅನಂತ ಎಷ್ಟು? ಅನಂತ ಮೈನಸ್ ಅನಂತ, ಅನಂತ ಪ್ಲಸ್ ಅನಂತ, ಅದೇ ದೇವರು ಮಾಡಿದ್ದು. ಅನಂತ ಜೀವರಾಶಿಗಳಿಂದ ಅನಂತ ಜೀವರಾಶಿಗಳನ್ನು ತೆಗೆದ, ಅದೇ ಮುಷ್ಟಿ ಸೃಷ್ಟಿ ಎಂದು ಆ ರೀತಿಯಲ್ಲಿ ತೆಗೆದು ಅವರಿಗೆ ವಿಶೇಷವಾದ ಜನ್ಮ ಕೊಟ್ಟ. ಅದು ಹೇಗೆ ಕೊಟ್ಟ ಅಂತ ಹೇಳಿದ ಮೊದಲು ಒಂದು ಹೇಳ್ತಾ ಇದ್ದಾರೆ. ಈ ಬಿಂಬರೂಪ ಅಂತ ಹೇಳಿದ್ರಲ್ಲ, ಇಷ್ಟೆಲ್ಲ ನಮಗಾಗಿ ಅನಂತ ಕಾಲದಿಂದ ನಮ್ಮೊಳಗೆ ಇದ್ದು ಎಲ್ಲ ಆ ಕರ್ಮ ಬೀಜವನ್ನು ಪಕ್ವ ಮಾಡಿ ನಮ್ಮ ಜೊತೆಗೆ ಇರುವ ರೂಪ ಅಂತ ಹೇಳ್ತಿರಲ್ಲ, ಈ ರೂಪದ ಪ್ರಾಧಾನ್ಯ ಏನು ಅಂದ್ರೆ ಇದನ್ನೇ ವಚ ಬಿಂಬರೂಪಂ, ಇದನ್ನೇ ಬಿಂಬರೂಪ ಅಂತ ಕರೀತಾರೆ. ಇದರ ಚಿಂತನೆ ಅವಶ್ಯಕ. ಏಕಜ್ಞಾನಾದೇ ವಚ ಮೋಕ್ಷ, ಈ ರೂಪದ ಜ್ಞಾನದಿಂದಲೇ ಮೋಕ್ಷ. ಈ ಶಾಸ್ತ್ರದಲ್ಲಿ ಎರಡು ಶಬ್ದ ಬರುತ್ತೆ, ಜ್ಞಾನ ವಿಜ್ಞಾನ ಅಂತ. ಜ್ಞಾನ ಅಂದ್ರೆ ಏನು? ವಿಜ್ಞಾನ. ವಿ ಎಂದು ಜಾಸ್ತಿ ಹಾಕಿ ವಿಜ್ಞಾನ ಅಲ್ಲ. ಜ್ಞಾನ ಅಂದರೆ ಎಲ್ಲ ಅವತಾರ ರೂಪಗಳ ಮೂಲ ರೂಪಗಳ ಜ್ಞಾನ. ಜ್ಞಾನ ಆದರೆ ವಿಶೇಷ ಜ್ಞಾನ ಯಾವುದು ಅಂದ್ರೆ ನಮಗಾಗಿ ಮೀಸಲಾದ ಭಗವದ್ ರೂಪದ ಪರಿಚಯವೇ ವಿಜ್ಞಾನ. ಅದನ್ನು ಹೇಳುತ್ತಾರೆ, ಏತದೇವ ಹಿ ವಿಜ್ಞಾನ ಮಿತಿಗೀಯತೆ, ಇದನ್ನೇ ವಿಜ್ಞಾನ ಅಂತ ಕರೀತಾರೆ. ಸರಿ, ಚೆನ್ನಾಗಿದೆ, ಇಷ್ಟರವರೆಗೂ ಚೆನ್ನಾಗಿ ಬಂತು. ಇನ್ನೊಂದು ಬರುತ್ತಲ್ಲ ಶಬ್ದ ನಮ್ಮಲ್ಲಿ, ಈ ಹತ್ತು ದಿನದ ಕಾರ್ಯ ಆಗುತ್ತೆ ಸತ್ತು ಹೋದಾಗ. ಆ ಕಾರ್ಯ ಮಾಡಲಿಕ್ಕೆ ಹೋದವರೆಲ್ಲ ಬಂತು, ಅಲ್ಲಿ ಹೋದಾಗ ಹೇಳ್ತಾರೆ ಪ್ರೇತ 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 ಅಂತ ಕರೀತಾ. ಆ 11ನೇ ದಿವಸ ಮುಗಿದ ಕೂಡಲೇ ಹೇಳ್ತಾರೆ, ಇತಪರಂ ಪ್ರೇತ ಶಬ್ದೋ ನಾಸ್ತಿ, ನಿನ್ನ ಮೇಲೆ ಪ್ರೇತ ಶಬ್ದ ಇಲ್ಲ ಅಂತ ಹೇಳ್ತಾರೆ. ಅದೇ ಥರ ನಮ್ಮಲ್ಲಿ ಬಂದು ಒಂದು ಆಚಾರ್ಯರ ಮಾತನ್ನು ನಾವು ಅರ್ಥ ಮಾಡ್ಕೊಬೋದು, ಬೇರೆ ಆದದ್ದು ಇರ್ತೀವಿ. ಏನು ಅರ್ಥ ಮಾಡಿಕೊಂಡು ನಾವು ಅಂದರೆ, ಬಿಂಬ ಆತನ ರೂಪ, ಆತನ ಗುಣ, ಆತನ ಕ್ರಿಯ ನೀತ ಗುರುಗಳು ತಿಳಿಸಿಕೊಡುತ್ತಾರೆ. ಬಿಂಬನ ಚಿಂತನಾದಿಗಳೆಲ್ಲ, ಬಿಂಬನ ವಿಶೇಷವಾದ ಉಪಾಸನಾದಿಗಳೆಲ್ಲ ನೀತ ಗುರುಗಳು ಸಿಕ್ಕ ಮೇಲೆ ಅಕ್ಕಕ್ಕಿಂತ ನೋರೇನ್ ಮಾಡಬೇಕಾಗಾದ್ರೆ ರಾಮಕೃಷ್ಣಾದಿ ರೂಪೇಣ. ಅವಾಗ ನಾವು ಈಗ ಅರ್ಥ ಮಾಡಿಕೊಂಡು ಏನಂತ ಅಂದ್ರೆ, ನೀತ ಗುರುಗಳು ಸಿಗೋವರೆಗೂ ಬಿಂಬ ಶಬ್ದೋ ನಾಸ್ತಿ, ಪ್ರೇತ ಶಬ್ದೋ ನಾಸ್ತಿ ಅಂತ ಹೇಳಿರ್ತೀವಲ್ಲ, ಬಿಂಬ ಅಂತ ಬಾಯಿಂದ ಎತ್ತಬೇಡಿ. ನೀತ ಗುರುಗಳು ಸಿಗೋವರೆಗೂ ಬಿಂಬ ಅಂತಿಲ್ಲ. ಯಾಕೆ? ಬಿಂಬನ ರೂಪ ಗೊತ್ತಿಲ್ಲ, ಗುಣ ಗೊತ್ತಿಲ್ಲ, ಕ್ರಿಯಾ ಗೊತ್ತಿಲ್ಲ, ಮಣ್ಣಿನ್ನೇನು ಉಪಾಸನೆ ಏನೂ ಇಲ್ಲ. ಅದಕ್ಕೆ ಬಿಂಬ ಹೋದಾವಾಗ ಈಗ ಏನು ಉಪಾಸನೆ ಮಾಡಬೇಕು? ಯಾರನ್ನ? ತ್ರೇತಾಯುಗದ ರಾಮಚಂದ್ರ, ದ್ವಾಪರ ಯುಗದ ಶ್ರೀಕೃಷ್ಣ, ಕೃತಯುಗದ ಇಂದಿನ ನರಸಿಂಹಾದಿಗಳನ್ನು ಉಪಾಸನೆ ಮಾಡಿ ಅಂತ ಶಬ್ದಕ್ಕೆ ಅರ್ಥ ಮಾಡಿಕೊಂಡು ಅದ ಕಾರಣ ಅಂತಾರೆ. ಅಲ್ಲಯ್ಯ, ನೀವು ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದ್ರಲ್ಲ, ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದ್ರಲ್ಲ, ಯಾಕೆ ಇಷ್ಟು ಹೇಳ್ತೀವ? ನೀತಗುರುಗಳು ಬರೋವರೆಗೂ ಬಿಂಬ ಇಲ್ಲ ಅಂತ ಹೇಳಿ ದಿನ ಮಾಡೋದೆ, ದೇವರ ಪ್ರತಿಮಾ ತೆಗೆದು ರಾಮ ಪ್ರತಿಮಾ ತೆಗೆದು ಇಟ್ಟು ಬಾ ಅಂತ ಕರೆಯೋದು ಯಾರನ್ನ? ಬಿಂಬನೇ ಬರುತ್ತೀರ. ಬಿಂಬನ ರೂಪ ಗೊತ್ತಿಲ್ಲ, ಗುಣ ಗೊತ್ತಿಲ್ಲ, ಕ್ರಿಯೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಹೇಗೆ ಕರಿತೀರಾ? ಯಾರಂತ ಕರಿಬೇಕು? ತ್ರೇತಾಯುಗದ ರಾಮಚಂದ್ರ ಬಾರಯ್ಯ ಅಂತ ಕರಿತೀರಿ ಅಲ್ಲ, ಬಿಂಬರನ್ನೇ ಕರೀತೀರ. ಮತ್ತೆ ಬಿಂಬೋಪಾಸನೆ ಇಲ್ಲ ಅಂತ ಹೇಳ್ತೀರಾ? ಏನ್ರಿ ನೀವು ಹೇಳೋದೊಂದು ಮಾಡೋದೊಂದು? ಆಚಾರ್ಯರ ಮಾತು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಿಲ್ಲ, ಅನೇಕ ಮಂದಿರ ಕಾರಣವೆಲ್ಲ ಅರ್ಥ ಮಾಡಿಕೊಂಡು ಹೇಳಿದ್ರು, ನಮ್ಗೆ ಅರ್ಥ ಆಗಿಲ್ಲ. ರಾಮಕೃಷ್ಣಾದಿ ರೂಪೇಣ ಅಂದ್ರು, ಆ ರೂಪೇಣ ಶಬ್ದಕ್ಕೆ ಅರ್ಥ ಏನು ಅಂದರೆ, ನೀರಿಗೆ ತಾಳಿಯಲ್ಲಿ ಹಾಕಿದ್ರೆ ತಾಳಿ ಆಕಾರ ಬರುತ್ತೆ, ತಂಬಿಗೆಯಲ್ಲಿ ಹಾಕಿದ್ರೆ ತಂಬಿಗೆ ಆಕಾರ ಬರುತ್ತೆ. ನಿಮ್ಮೊಳಗೆ ಬಿಂಬ ಕೂತಿದ್ದಾನೆ, ಯಾವುದರಲ್ಲಿ ಸುರಿದ್ರೆ ಆ ಆಕಾರದಲ್ಲಿ ಬರ್ತಾನೆಯ, ಅವನನ್ನೇ ಆ ಆಕಾರದಲ್ಲಿ ಚಿಂತನೆ ಮಾಡಿ. ನನಗೆ ವಿಸ್ತಾರ ಇದೆ, ಇದು ಅಷ್ಟು ಸುಲಭ ಅಲ್ಲ, ಅರ್ಥ ಮಾಡಿಕೊಂಡ್ರೆ ಹೊರತು ಅರ್ಥ ಆಗಲ್ಲ. ಏನು ಈ ಬಿಂಬನನ್ನ ಆ ರಾಮ ಪ್ರತಿಮಾದಲ್ಲಿ, ಅಯ್ಯ ರಾಮನ ಆಕಾರದಲ್ಲಿ ನೀನು ನಿಲ್ಲು, ಯಾಕೆಂದ್ರೆ ನಿನ್ನ ಆಕಾರ ನನಗೆ ಗೊತ್ತಿಲ್ಲ, ನೀ ತಗೊಳ್ಳಿ ಬಂದಿಲ್ಲ, ನಿನ್ನನ್ನೇ ಉಪಾಸನೆ ಮಾಡ್ಬೇಕು ನಾನು. ಹೇಗೆ? ನಿನ್ನ ಅವತಾರಗಳೇನಿದೆ ಅಂಥದ್ದೇ ಪ್ರತಿಮಾ ಇಟ್ಟಿದ್ದೇನೆ, ಅದರಲ್ಲಿ ಆ ಆಕಾರದಲ್ಲಿ ಬಂದು ನಿಲ್ಲು. ಆದರೆ ಒಳಗೆ ದೇವರು ಯಾವ ಆಕಾರದಲ್ಲಿದ್ದಾನೋ ಗೊತ್ತಿಲ್ಲ, ಜೀವ ಆಕಾರದಲ್ಲಿ ಇರ್ತಾನೆ ಭಗವಂತ. ಜೀವ ಯಾವ ಆಕಾರದಲ್ಲಿ, ಕಪ್ಪೆಯೋ ಕೋಳೆಯೋ ಗೊತ್ತಿಲ್ಲ, ಇರಲಿ ಯಾವುದಾದ್ರೆ ಏನಂತೆ, ಜೀವನ ಆಕಾರ ಆಕಾರದಲ್ಲಿ ದೇವರಿದ್ದರೆ ಒಂದು ವೇಳೆ ಕಾಗೆ ಅಂದುಕೊಳ್ಳಿ, ಸಕ್ಕರೆ ಗೊಂಬೆಗಳು ಕಾಗೆ, ಅದನ್ನೊಂದು ತುಂಬ ಕೊಟ್ಟೆ ನಿಮಗೆ, ಅಂಟನ್ನು ಕೊಟ್ಟೆ, ಆ ಗೊಂಬೆ ಪುಡಿ ಮಾಡಬಾರ್ದು, ಪುಡಿ ಮಾಡದೆ ಆ ಗೊಂಬೆಗಳನ್ನೆಲ್ಲ ಹಾಗೆ ಜೋಡಿಸಿ 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 ರಾಮನನ್ನು ತಯಾರು ಮಾಡಿ, ಅವಾಗೇನಾಗತ್ತೆ, ಮೇಲ್ನೋಟಕ್ಕೆ ರಾಮ ಮೈ ತುಂಬ ಕಾಗೆ ಅಲ್ವಾ. ಹಾಗೆ ನಮ್ಮ ಬಿಂಬಮೂರ್ತಿಯನ್ನ ರಾಮ ಮೂರ್ತಿಯಲ್ಲಿ ಬಾರಯ್ಯ ಅಂದರೆ ಅಂಥದ್ದೇ ಆಕಾರದ ರೂಪಗಳಿಂದ ರಾಮ ಮೂರ್ತಿ ತಯಾರಾಗುತ್ತೆ. ಅವನ್ನ ಏನಂತ ಕರೀತಾರೆ, ನಾವು ಮಾಡಿದ ಉಪಾಸನೆ ರಾಮನನ್ನೇ ಉಪಾಸನೆ, ಹೇಗೆ ಬಿಂಬನನ್ನೇ ರಾಮ ರೂಪದಿಂದ ಮಾಡಿದ್ರು. ಇದು ಆಚಾರ್ಯರ ಮಾತಿನ ಅರ್ಥ, ಬಿಂಬನನ್ನೇ ರಾಮ ರೂಪದಲ್ಲಿ ಉಪಾಸನೆ ಮಾಡಿ. ಮತ್ತು ಗೊಂದಲ, ರಾಮ ಬೇರೆ ಅಲ್ಲ, ಬಿಂಬ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಬಿಂಬ ಬೇರೆ ಅಲ್ಲ, ಅಂತ ಕಾಲಕ್ಕೆ ರಾಮನನ್ನೇ ಕರೀಬಹುದಲ್ಲ, ಬಿಂಬನನ್ನೇ ಅಷ್ಟೇನು ಸರ್ಕಸ್ ಮಾಡಿದಂತೆ ಆ ರೂಪಗಳಿಂದ ರಾಮ ಆಕಾರದಲ್ಲಿ ಬಾ ಅಂತ ಯಾಕೆ ಕರಿಬೇಕು? ಈ ಬಿಂಬನನ್ನೇ ಯಾಕೆ ಗೊಂದಲ ಅಂದ್ರೆ, ಇಷ್ಟು ಅವನು ಬಿಂಬ, ನಾವು ಪ್ರತಿಬಿಂಬರು. ಅವನ ಮೈ ತುಂಬ ಸುಗುಣಗಳಿವೆ, ಒಂದು ಹೊರಗೆ ತೆಗೆದಿಲ್ಲ. ನಮ್ಮಲ್ಲಿ ನಮ್ಮ ಕರ್ಮಾನುಸಾರ ಯಾವಾಗ ಯಾವಾಗ ಏನೇನು ಗುಣಗಳು ಪ್ರಕಟ ಮಾಡಬೇಕು ಅವನಿಗೆ ಗೊತ್ತು, ಅದಕ್ಕೆ ತಕ್ಕಂತ ಒಂದೊಂದು ಆವರಣ ಹಾಕುವಂತ ನಮ್ಮಲ್ಲಿ ಕಾಣುತ್ತೆ. ಇದು ಅವನಿಗೆ ಮಾತ್ರ ಮೀಸಲಾದದ್ದು, ಭಗವಂತ ಇಟ್ಕೊಂಡ. ನೋಡಿ ಎಲ್ಲ ರೂಪಗಳು ಎಲ್ಲ ಕೊಡುತ್ತಾ ಇಲ್ವ, ಕೊಟ್ಟೆ ಕೊಡ್ತಾರೆ. ಮತ್ತೆ ನರಸಿಂಹನ ಹತ್ರ ಹೋದರೆ ಆಚಾರ್ಯ ಹೇಳ್ತಾರೆ, ನರಸಿಂಹಾದಿಗಳನ್ನ ದುರಿತಾದ ನಿವೃತ್ತಯೇ, ದುರಿತಗಳು ಹೋಗ್ಬೇಕಾದ್ರೆ ನರಸಿಂಹನ ಹತ್ರ ಹೋಗಿ, ಏನು ಪ್ರಯತ್ನ ಮಾಡಲ್ವಾ, ವೇದವ್ಯಾಸರು ಕೊಲ್ಲಲ್ವಾ, ಜ್ಞಾನ ಬೇಕಾದ್ರೆ ವೇದವ್ಯಾಸ ಹತ್ರ ಹೋಗಿ ಅಂತ ಹೇಳ್ತಾರೆ. ಯಾಕ್ರಿ, ಎಲ್ಲರೂ ಎಲ್ಲ ರೂಪಗಳು ಎಲ್ಲ ಕೊಡುವಾಗ ಒಂದೊಂದಕ್ಕೆ ಒಂದೊಂದು ದೇವರು ಮೀಸಲಾಗಿಟ್ಟ, ನನ್ನ ಈ ರೂಪದಿಂದ ಈ ಕಾರ್ಯ ವಿಶೇಷ. ಹಾಗೆ ನಮ್ಮ ಒಳಗೆ ಏನೇನು ಗುಣಗಳು ಪ್ರಕಟ ಆಗಬೇಕೋ ಆ ಪ್ರಕಟ ಮಾಡುವ ನಿಯಾಮಕತನ ಆ ಬಿಂಬರೂಪಕ್ಕೆ ಮಾತ್ರ ಇಟ್ಟ. ಈ ಹೊರಗಿನ ರಾಮರೂಪ ಅಂತೀರಾ, ಇಷ್ಟೇ ನಿಮ್ಗೆ ಅರ್ಥ ಆಗಬೇಕಾದ್ರೆ ಇಲ್ಲೆಲ್ಲ ವೈರ್ ಸಿಗ, ಈ ವೈರು ಇನ್ನೊಂದು ವೈರಿ ಕನೆಕ್ಟ್, ಅದು ದೊಡ್ಡ ವೈರು ಹೊರಗಿನ ವೈರಿಗೆ, ಲೆವೆನ್ ಕೈ ವೈರಿಗೆ ಕನೆಕ್ಟ್ ಆಗುತ್ತೆ. ನಾವು ಈ ಮಧ್ಯ ವೈರೇ ಬೇಡಪ್ಪ, ಡೈರೆಕ್ಟ್ ಇದೇ ವೈರ್ ತಗೊಂಡೋಗಿ ಆ ವೈರಿ ಕನೆಕ್ಟ್ ಮಾಡ್ತೀವಿ ಅಂದರೆ ಎಲ್ಲ ಸುಟ್ಟು ಕೊಡುತ್ತೆ. ಹಾಗೆ ರಾಮಕೃಷ್ಣಾದಿ ರೂಪಗಳು ಎಷ್ಟು ಅಂದರೆ ಆತನಲ್ಲಿರುವ ಅನಂತದಲ್ಲಿ ಅದ್ಭುತವಾದ ಗುಣಗಳನ್ನು ಪ್ರಕಟ ಮಾಡಿದ. ಎವರ್ ಲೈವ್ ಟರ್ಮಿನಲ್ಸ್ ಅವು ರಾಮಕೃಷ್ಣಾದಿ ರೂಪಗಳು. ಅದನ್ನು ಪೂಜಾ ಮಾಡಲಿಕ್ಕೆ ಅಲ್ಲ, ಸ್ಮರಣೆ ಮಾಡಲಿಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಅದು ವಾಯುದೇವರಿಗೆ ಹನುಮ ಭೀಮ ಮಧ್ವಾದಿ ರೂಪಗಳಿಂದ ಅವರು ಮಾತ್ರ ಧಾರಣೆ ಮಾಡತಕ್ಕಂಥ ಅಪರೂಪದ ತಾಕತ್ತಿನ ರೂಪಗಳು. ಅದು ಕರೆದರೆ ನಮ್ಮ ಪ್ರತಿಮೆಯೇ ಪುಡಿಯಾಗಿಬಿಡುತ್ತೆ, ಅಂಥ ತಾಕತ್ತು ಪ್ರಕಟ ಆದ ರೂಪಗಳು. ಅದಕ್ಕೆ ನಮಗೆ ಯಾವುದು ಬೇಕು ಅಂದರೆ ಇವನನ್ನೇ ಕರಿಬೇಕಪ್ಪ, ಅವನ್ನ ಕರಿಬೇಡ್ರಿ, ಕರೆಯುವಂಥ ತಾಕತ್ತು ನಿಮಗಿಲ್ಲ ಅಂತ ಹೇಳಿದರು. ಯಾವನಾದರೆ ನಮಗೆ ತಕ್ಕಂಥ ಗುಣಗಳು ಪ್ರಕಟ ಮಾಡಬೇಕೆಂಬ ನಿಯಮ ಇಟ್ಟುಕೊಂಡಿದ್ದಾನೋ ಅವನನ್ನೇ ಕರೆಯಿರಿ ಅಂತ ಆಚಾರ್ಯರು ಹೇಳಿದರು. ಅದೇ ಬಿಂಬರೂಪದ ಉಪಾಸನೆಯಲ್ಲಿ ಚಿಂತನೆಯಲ್ಲಿ ರಹಸ್ಯ. ಒಟ್ಟಾರೆ ಏನಾಯಿತು, ನೀತ ಗುರುಗಳು ಸಿಕ್ಕ ಮೇಲೂ ಸಿಗಲಿಕ್ಕೆ ಮೊದಲು ನಾವು ಮಾಡಬೇಕಾಗಿದ್ದು ಬಿಂಬನನ್ನೇ ಚಿಂತನೆ. ಮತ್ತು ಉಪಾಸನಾ ಅಂತಾರಲ್ಲ, ಅಂದರೆ ಗುರುಗಳು ಸಿಕ್ಕ ಮೇಲೆ ಬಿಂಬನ ರೂಪ ಗುಣ ಕ್ರಿಯೆಗಳು ವಿಶೇಷವಾಗಿ ಗೊತ್ತಾದ ಮೇಲೆ ಆಗುವುದು ಉಪಾಸನೆ. ಈಗ ನಾವು ಮಾಡುವುದು ಚಿಂತನೆ. ಚಿಂತನೆ, ಈ ಚಿಂತನೆ ಉಪಾಸನೆಗೆ ಕಾರಣ. ಈ ಚಿಂತನೆ, ಈ ಬಿಂಬನ ಕುರುಡಾದ ಚಿಂತನೆ ಏನು ಮಾಡುತ್ತಾ ಇದೆ ಅಂದರೆ ನೀತ ಗುರುಗಳು ಬರುವಂತೆ ಮಾಡುತ್ತೆ. ನೀತ ಗುರುಗಳಿಗಾಗಿ ತಪ್ಪಿಸಿ ಅಯ್ಯ ಬರಲಿ ಅವರು ಬರಲಿ ಅವರು ಬರಲಿ ಅವರು ಹಂಬಲ ಹುಟ್ಟಿಸಿ ಅವರಿಗೆ ಅಪ್ಲಿಕೇಶನ್ ಹೋಗ್ತಾ ಇರುತ್ತೆ, ಅವರನ್ನು ಕರ್ಕೊಂಡು ಬರುತ್ತೆ, ಅವರು ಬಂದು ನನಗೆ ಉಪದೇಶ ಕೊಡುತ್ತಾರೆ ಅಷ್ಟೇ. ಅಂದರೆ ನಾವು ಕರೆದ್ರೆ ಬರ್ತಾರೆ, ಅವರಾಗೆ ಬರ್ತಾರೆ. ಆದರೆ ಹಂಬಲ ನಮ್ಮಲ್ಲಿ ಹುಟ್ಟಬೇಕು, ಹಂಬಲ ಹುಟ್ಟಬೇಕಾ ಬಿಂಬನ ಚಿಂತನೆ ಅವಶ್ಯಕ. ಹಾಗಾದರೆ ಬಿಂಬನನ್ನೇ ಇಷ್ಟೇ, ದೇವರ ಅನಂತ ರೂಪಗಳನ್ನು ಬೇಕಾದ್ರೂ ಇಟ್ಕೊಳ್ಳಿ. ಆದರೆ ಆ ರೂಪಗಳ ಉಪಾಸನೆ ನಾವು ಮಾಡುತ್ತಾ ಇಲ್ಲ, ಆ ರೂಪಗಳ ಆಕಾರದ ಬಿಂಬರೂಪದ ಉಪಾಸನೆ ಮಾಡ್ತೀವಿ ನಾವು. ಇವಾಗ ಬಿಂಬರೂಪದ ಪರಿಚಯ ನೀತ ಗುರುಗಳು ಮಾಡಿಕೊಡುವವರೆಗೆ ನಮ್ಮ ಬಿಂಬನನ್ನೇ ರಾಮಕೃಷ್ಣಾದಿ ಆಕಾರದಲ್ಲಿ ನಾವು ಚಿಂತನೆ ಮಾಡುತ್ತೀವಿ. ಇದ್ದದ್ದು ಪಟ್ಟ ಹೇಳಬೇಕಾದ್ರೆ ಏನು ಬೇಕಾದ್ರೆ ಇಟ್ಕೊಳ್ಳಿ, ಯಾವ ಆಕಾರ ಬೇಕಾದ್ರೆ ಇಟ್ಕೊಳ್ಳಿ, ಯಾವ ಆಕಾರ ಬರಬೇಕಾದ್ರೂ ಆ ಭಗವಂತ ಚಿಂತನೆ ಹೀಗೆ ಮಾಡಬೇಕು. ಮಾಡ್ತಾ ಇರೋದೇ ನೋಡಿ, ಇಲ್ಲದಿದ್ದರೆ ಪ್ರತಿಮಾದಲ್ಲಿ ಸರಿಯಪ್ಪ. ಸಾಲಿಗ್ರಾಮದಲ್ಲೂ ಕೂಡ ಡೈರೆಕ್ಟ್ ಆಗಿ ಅಭಿಷೇಕ ಮಾಡಲಿಕ್ಕಿಲ್ಲ, ಸಾಲಿಗ್ರಾಮದಲ್ಲಿರೋ ರೂಪಕ್ಕೆ ಬಿಂಬರೂಪವನ್ನ ಐಕ್ಯ ಚಿಂತಿಸಿಯೇ. ಯಾಕೆ ಬಿಂಬರೂಪ ಐಕ್ಯ ಚಿಂತನೆ, ನಿಮ್ಗೆ ನೀತಿ ಗುರುಗಳೇ ಬರಲಿಲ್ಲ? ಅಂದ್ರೆ ಬಿಂಬನನ್ನೇ ಚಿಂತನೆ ಮಾಡ್ತಾ ಇದ್ದೀವಿ, ಅವನ ಪೂಜೆ ಮಾಡ್ತಾ ಇದ್ದೀವಿ, ಮತ್ತೆ ಮೇಲ್ ನೋಟಕ್ಕೆ ಮಾತ್ರ ಬಿಂಬಶಬ್ದ ಹೇಳಿದ್ರೆ ಹೊಡೆದು ಬಿಡ್ತೀವಿ ಅಂದ್ರೆ ಅದೇನು ಅಲ್ವಾ? ನನ್ನಂತವ್ರು ಹೇಳ್ತೀವಿ ಬಿಂಬಶಬ್ದ ಇಲ್ಲ, ಹೇಳಬೇಡಿ ನೀತಿಗಳು ಬರೋವರೆಗೂ ಅದು ಶಬ್ದವೇ ಆಡಬೇಡಿ ಅಂತ ಹೇಳ್ತೀವಿ. ಅದಕ್ಕೆ ಅರಣ್ಯಕಾಚಾರ ಬಂದು ತಪ್ಪು ತಿಳಿದಿರಪ್ಪ, ಅವನನ್ನೇ ಉಪಾಸನೆ ಮಾಡಬೇಕು. ಅದು ಬಿಟ್ಟು ಏನೋ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ, ಮಾಡೋದೊಂದು ಹೇಳೋದೊಂದು ಆಗ್ತಾ ಇದೆ, ಅದು ಬಿಡಿ ನಾಟಕ ಅಂತ ಹೇಳಿಕ್ ಬಂದವರೇ ಅರಣ್ಯಕಾಚಾರ. ಹಾಗಾದರೆ ಸ್ಪಷ್ಟ ಧಡುಪಿಸಿದ ತತ್ವ ಏನದು? ಆ ಬಿಂಬಮೂರ್ತಿ ನಮಗಾಗಿ ಮೀಸಲಾದ ಮೂರ್ತಿಯನ್ನೇ ಮೊದಲು ನಂತರವೂ ಮಾಡು. ಈಗಲೂ ಕೂಡ ರಾಮಕೃಷ್ಣಾದಿ ಆಕಾರದಲ್ಲಿ ಬಿಂಬನನ್ನೇ ಚಿಂತನೆ ಮಾಡು. ಆ ಚಿಂತನೆ ಮಾಡುವ ಬಿಂಬ ಏನು ಮಾಡುತ್ತಾ ನಮ್ಮನ್ನ ಸೃಷ್ಟಿಗೆ ಕರ್ಕೊಂಡು ಬಂದ. ಸೃಷ್ಟಿ ಅಂದ್ರೆ ಏನು ಅಂತ ಮತ್ತು ಏನು ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ತಂದರು. ಸೃಜ್ಯಾವಸ್ಥೆಗೆ ತರುವುದು ಅಂದ್ರೆ
ಸೃಜ್ಯಾವಸ್ಥೆಯಲ್ಲಿ ಕೆಲಸ ಏನಾದ್ರು ನಡೀತಾ ಇಲ್ಲ ಜೀವಿ
ಇಲ್ಲ,
ಏನು ನಡೆದಿಲ್ಲ,
ಶ್ವಾಸಕಾರ್ಯ ಹೇಳಿದ್ನಲ್ಲ ಅವೆಲ್ಲ ಕರ್ಮಗಳು ಏನು ಇವನಿಂದ ಆಗಲ್ಲ, ಒಂದು ಕರ್ಮ ಇವನಿಂದ ನಡೆಯಲ್ಲ, ಶ್ವಾಸ ಕಾರ್ಯ ಮಾತ್ರ ಆಗುತ್ತೆ.
ಕರ್ಮ ತಗೊಳ್ತಾನೆ ಅವನು ಕೆಲಸ ಮಾಡ್ತಾನೆ.
ಆ ಕರ್ಮ ಬೀಜದಲ್ಲಿ ಹೇಗಿದೋ ಆ ಪ್ರಕಾರ ಸುಶರೀರ ಕೊಡ್ತಾನೆ ಅಷ್ಟೇ, ಮತ್ತಲ್ಲಿ ಸಂಶಯವೇ ಬೇಡ.
ಕರ್ಮ ಬೀಜ ಫಿಕ್ಸ್ ಆಗಿ ಕೂತ್ಕೊಂಡಿದೆ, ಈಗ ತಂದು ಮಾಡೋದಕ್ಕಿಂತ ಅಲ್ಲೇ ಕ್ಲೋಸ್ ಮಾಡ್ಬಿಡೋದ. ಇದು 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 ಮೂರು ಮೂರು ಇದೆಲ್ಲ ಯಾಕಬೇಕಾಯ್ತು, ಅವ್ರು ಹೆಂಗಿದ್ರು ಅದಾಗ್ತಿತ್ತಲ್ಲ. ಕ್ಲಿಯರ್
ಮಾಡ್ಬಿಟ್ಟು ಹಾಗೆ ಮಾಡ್ಬಿಟ್ಟ, ಸಾಧನೆ ಮಾಡಿಲ್ಲ ಅಂದರೆ ಆ ಲಿಂಗ ದೇಹದ ಕರ್ಮ ಬೀಜ ಸಾಧನೆಯಿಂದಲೇನೆ ಸವಿಬೇಕದು. ಸಾಧನೆಯಿಂದಲೇನೆ ಸವಿಬೇಕು. ಸಾಧನೆಯಿಂದ ಸವಿಯೋದು ಅಂದ್ರೆ ಏನು? ಈಗ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಬೇಡಪ್ಪ, ನಮಗೆಲ್ಲ ದೊಡ್ಡ ಪದಗಳು ನಮ್ಮ ಭಾಷೆ ಬಂದ್ರೆ ನಮ್ಗೆ ಅರ್ಥ ಆಗುತ್ತೆ, ಮಾಮೂಲಾಗಿ ಹೇಳಿದ್ರೆ ಅರ್ಥ ಆಗುತ್ತೆ. ಅವೆಲ್ಲ ಹೇಳಿದ್ರೆ ಏನೇನೋ ಪದಗಳು, ಏನೋ ಪಾಪ ಹೊಸವರು ಬಂದಿದ್ದಾರೆ, ಎಲ್ಲ ಗ್ರೀಕಲ್ಲಿ ಆಟನೇ ಹಾಕಿರ್ತಾ ಇರ್ತದೆ. ಇಷ್ಟು ಮಗ ಬೆಳಿಬೇಕು, ಕೂಸು ಬೆಳಿಬೇಕು, ಅವನಿಗೆ ಬೇಕಾದ ಪ್ರೋಟೀನ್ಸ್ ಎಲ್ಲ ಊಟದಲ್ಲಿ ಸಿಗುತ್ತೆ, ಅವನಿಗೆ ಊಟ ಮಾಡಿಸ್ತಾರೆ ತಾಯಿ. ಬೇಡ ಎಲ್ಲ ಸೇರಿ ಆ ಎಲ್ಲ ಪ್ರೋಟೀನ್ಸ್ ಇರುವಂತಹ ಇಂಜೆಕ್ಷನ್ ಸಿಗುತ್ತೆ, ಅವ್ನು ಹುಟ್ಟಿದ ಕಾಲದಿಂದ ಸಾಯೋ ಪರ್ಯಂತ ಅವನು ಸರಿಯನ್ನು ಇಟ್ಬಿಟ್ಟಿಸೋದು. ಈ ಹೋದ ಕಾಲಕ್ಕೆ ಅಲ್ಲ ಸಿಕ್ಕ ಹಾಕೋಡು ಈ ಅವಸ್ಥೆ ಇಲ್ಲ. ಅಲ್ಲಿ ಸಿಕ್ಕೋ ಹಬ್ಬನೇ ಇಲ್ಲ.
ಅಲ್ಲಿಗೆ ಮುಡಿದೇ
ಯಾಕೆ ಯಾಕೆ ಆ ಸೆಲೆನೆ ಇಟ್ಟು ನ್ಯೂಟ್ರಿಷನ್ ಕೊಟ್ರೆ ಅವನ ಜೀವನ ಎಲ್ಲ ಬೆಂಡ್ ಆಗಿರುತ್ತೆ. ಅದರಲ್ಲಿ ತಿನ್ನೋ ಕಾಲಕ್ಕೆ ಅವನು ರುಚಿ ರುಚಿಯಾದ ಸುಖ ಪಡ್ತಾನಲ್ಲ, ಅದಕ್ಕಾಗಿ ಸ್ವಾಮಿ ಕರ್ಕೊಂಡು ಈ ಸಾಧನಾ ಕಾಲಕ್ಕೆ ಅದಕ್ಕೆ ದಾಸರು ಹೇಳ್ತಾರೆ. ಎಂಥ ಮಾತು, ಈ ಕರ್ಕೊಂಡು ಬಂದು ಸುಖ ಕೊಟ್ಟದ್ದಲ್ಲ ದೊಡ್ಡ ಕೆಲಸ, ದೇವ್ರು ಸುಖ ಕೊಟ್ಟದ್ದಲ್ಲ, ಅವನ ಎಚ್ಚರ ಕೊಟ್ಟು ದುಃಖ ಪಡ್ತಾನಲ್ಲ ಅದು ರುಚಿ ಅಂತಾರೆ. ಅವ್ರು ಹೇಳ್ತಾರೆ, ಸ್ವಾಮಿ ನನಗೆ ಸ್ವಾತಂತ್ರ್ಯ ಇಲ್ಲ ಅಯ್ಯ, ನಿನಗಿದೆ, ನೀ ಹೊಟ್ಟೆ ಕಿಚ್ಚ, ನನಗೆ ಮಾತ್ರ ಇದೆ, ನಿನಗಿಲ್ಲ ಅಂದ್ರೆ ಇಲ್ಲ ಸ್ವಾಮಿ ನನಗೆ ಸ್ವಾತಂತ್ರ್ಯ ಇಲ್ಲದೆ ಹೋದದ್ದೇ ಒಳ್ಳೆದಾಯಿತು. ಯಾಕೆ ನಿನ್ನಂತ ಸ್ವಾಮಿ ಸಿಗ್ತಾ ಇರ್ತೇನೋ ನನಗೆ ನಿಮಗೆ ಹೇಳೋದೇನು ಗೊತ್ತಾ, ಆ ಮೋಕ್ಷದಲ್ಲಿ ಬರೋ ಸುಖಕ್ಕಿಂತ ಹೆಚ್ಚಿನ ಸುಖ ಇಲ್ಲೇ ಕೊಡ್ತಾನೆ ಸ್ವಾಮಿ. ಅದು ಕೊಡ್ಲಿಕ್ಕೆ ಕರ್ಕೊಂಡು ಬಂದ, ಆ ರಹಸ್ಯ ಗೊತ್ತಿರ ನಮ್ಗೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಬ್ರಹ್ಮಾದಿ ದೇವತೆಗಳಿಗೂ ನಮಗೂ ಕೂಡ ಅಲ್ಲ ಒಳ್ಳೆ ಪ್ರಶ್ನೆಗಳೇ ಬರ್ತಾ ಇದೆ, ಬಂದಿರಲ್ಲ ಬರಲಿ. ಹಾ ಎಷ್ಟು ಗೊತ್ತಾ ಇಲ್ಲಿ ಭಗವಂತ ಎಷ್ಟು ಉಪಕಾರ, ಅದೇ ಆ ದೇವರು ಮಾಡೋ ಉಪಕಾರ ಕೊಟ್ಟಾಗದಿದ್ರೆ ಮನೆ ಮಾಡ ಇಷ್ಟೇ. ಇಲ್ಲಿ ಎಲ್ಲ ರುಚಿ ಕೊಡ್ತಾನೆ, ಎಲ್ಲ ರುಚಿ ಕೊಡ್ತಾನೆ. ಆ ರುಚಿ ಕೊಟ್ಟಾಗ ಆ ರುಚಿಗಿಂತ ತನ್ನ ಉಪಕಾರದ ನೆನಪು ಕೊಡ್ತಾನೆ. ಅದು ಯಾವ ಜನ್ಮದಲ್ಲಿ ಕೊಡ್ತಾನೋ ಕೊಡ್ತಾನೆ, ಆ ಉಪಕಾರದ ನೆನಪು ಕೊಟ್ಟು ಅವನ ಮೇಲೆ ನನಗೆ ಅಂಟುಕೊಳ್ಳಿಕ್ಕೆ ಶುರು ಮಾಡ್ತಾನಂತೆ. ಇನ್ನು ಬಂದಿರಲ್ಲ ಅದು ಎಂಥ ಅಂಟು ಅಂದರೆ, ಈಗ ಮಗು ಕಾಣಿಸಿಲ್ಲ ಅಂದ್ರೆ ತಾಯಿ ಒದ್ದಾಡಿ ಹೋಗ್ತಾಳೆ. ಆಚರಣ ಇದೀವ ದೇವ್ರ ಕುರಿತು ಅಪ್ರಾಣ ಇಲ್ಲ. ಮಗು ಒದ್ದಾಡಪ್ಪ ತಾಯಿಗೋಸ್ಕರ ಆತರ ಒದ್ದಾಡ್ತಾ ಇದೀವ ಇಲ್ಲ, ಅದು ಕೊಡ್ತಾನಂತೆ ಒಂದು ಜನ್ಮದಲ್ಲಿ. ಇನ್ನ ಇವಾಗ ಶುರು ಆಗಲಿಲ್ಲ ನಮ್ಗೆ, ಇನ್ನ ಜಸ್ಟ್ ಏನು ಬಾರ್ ಮೇಬಿ ಅಲ್ಲ, ಹೊರಗೆ ಎದುಗಿದೀವೋ ಗೊತ್ತಿಲ್ಲ. ಇನ್ನ ಭಕ್ತಿ ಎಂಬುದರ ಟಚ್ಚೇ ಗೊತ್ತಿಲ್ಲ ನಮಗೆ, ಅದು ಕೊಡ್ತಾನಂತೆ. ಅಂಟು ಎಷ್ಟು ಕೊಡ್ತಾನಂದ್ರೆ ದೇವರಿಗಾಗಿ ಒತ್ತಾಟ ಶುರುವಾಗುತ್ತೆ ಅವರಿಗೆ. ಇವ್ರು ನೋಡ್ಲೇಬೇಕು ನನ್ನ ಅಂತ ಒಡಗೊಡಗೊಡಗೆ ಹುಚ್ಚರಂತೆ ಇರ್ತಾರೆ. ಅಂತ ಒದ್ದಾಟ ಬಂದ, ಯಾಕೆ ಒದ್ದಾಟ ಬರುತ್ತೆ ಅಂದ್ರೆ ಇವನೊಬ್ಬನೇ ಉಪಕಾರ ಮಾಡ್ತಾ ಇದ್ದಾನೆ ನನಗಾಗಿ ಒದ್ದಾಡುವನು ಇವನೊಬ್ಬನೇ ಅಂತ ಕನ್ಫರ್ಮೇಶನ್ ಬರುತ್ತಲ್ಲ, ಅವಾಗ ನಮಗೆ ಒದ್ದಾಟ ಶುರು ಆಗುತ್ತಂತೆ. ಆ ಒದ್ದಾಟ ಶುರು ಆದಾಗ ಒಂದೊಂದು ಸಲ ಅವನನ್ನ ನೆನೆದಾಗ ಎಷ್ಟು ಸುಖ ಕೊಡುತ್ತಾನೆ ಅಂದ್ರೆ ಈ ಸುತ್ತಿರುವ ಸುಖ ಥೂ ಅನ್ಸಿಬಿಡುತ್ತೆ. ಅಷ್ಟು ಸುಖ ಅವನ ನೆನಪಿನಲ್ಲಿ ಕೊಡ್ತಾ ಬರುತ್ತಾನೆ. ಅದಕ್ಕೆ ಹೇಳುತ್ತಾರೆ, ಸುಖಾಚಾರರು ಬರ್ತಾ ಇದ್ರು ನಿಜಲಾಭ ತುಷ್ಟ ಅಂದ್ರು. ಏನ್ರಿ ನಿಜಲಾಭ ಅಂದ್ರೆ ಮೋಕ್ಷದಲ್ಲಿ ಲಾಭ, ಇನ್ನೇನು ಬಂತು ಅಂದ್ರೆ ಮೋಕ್ಷದಲ್ಲಿ ತಿಂದು ಕುಡಿದು ಮಾಡಿ ಏನು ಸುಖಗಳವಲ್ಲ, ಅದನ್ನ ತಿಪ್ಪೆಯಲ್ಲಿ ಹೋಗುವಷ್ಟು ಕೋಟಿ ಕೋಟಿ ಪಟ್ಟು ಆನಂದ ದೇವರ ಸ್ಮರಣೆಯಲ್ಲಿ ಇಲ್ಲೇ ದೇವರು ಕೊಡ್ತಾ ಇದ್ದಾನೆ. ಮೋಕ್ಷ ಕೊಡಲ್ಲ ಇಲ್ಲೇ ಕೊಡ್ತಾ ಇದ್ದಾನಂತೆ. ಅಂತ ಅಪರೂಪದ ಭಾಗ್ಯ ಸ್ವಾಮಿ ಕೊಡ್ಲಿಕ್ಕೆ ತಂದ, ಇಲ್ಲದಿದ್ರೆ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನ ಏನು ಹೇಳ್ತಾರಲ್ಲ ಮಕ್ಕಳಿಗಾಗಿ ತಂದ್ರೆ ಒಂದು ಎರಡಲ್ಲ ರಾಶಿ ರಾಶಿ ತರ್ತೀವಿ. ಅದೇ ಥರ ಆ ಭಗವಂತ ನಮಗಾಗಿ ಆನಂದ ಒಂದು ರೀತಿ ಕೊಟ್ಟರೆ ಅದನ್ನು ತೃಪ್ತಿ ಆಗ್ತಾ ಇಲ್ಲ, ನಾ ರೀತಿ ಕೊಡಬೇಕು ಅಂತ ಸೃಷ್ಟಿಗೆ ತಂದ. ಇಲ್ಲದಿದ್ದರೆ ಈ ಕಷ್ಟವೆಲ್ಲ ಪಡಿಸ್ಬೇಕು ಅಂತ ಸ್ವಾಮಿಗಿಂತ ಇಲ್ಲ, ಕಷ್ಟದೊಳಗೆ ಇಷ್ಟ ಕೊಡ್ತಾನೆ ಸ್ವಾಮಿ. ಒಂದು ದಿವಸ ಕೊಡ್ತಾನೆ ಬಿಡಿ, ಇವತ್ತೊಂದು ಉಪನ್ಯಾಸಕ್ಕೆ ಪ್ರವಚನ ಕೇಳಲಿಕ್ಕೆ ಮೀಸಲಾಗಿರಲಿ ಜನ್ಮ, ಮುಂದಾದ್ರೂ ಕೊಟ್ಟೇ ಕೊಡ್ತಾನೆ ಸ್ವಾಮಿ, ಎಂದು ಕೊಡ್ತಾನೆ ಕೊಡಲಿ. ಆ ರೀತಿಯಾಗಿ ಇಷ್ಟೇ ಈ ಪುಸ್ತಕ, ಏನು ದೊಡ್ಡ ದೊಡ್ಡ ಪುಸ್ತಕಗಳು ಸ್ಟೇಜ್ ಮೇಲೆ ಬರುತ್ತಲ್ಲ, ಇದೆಲ್ಲದರ ತಾತ್ಪರ್ಯ ಒಂದೇ, ಅವನ ಕರುಣೆಯ ಪರಿಚಯವೇ ಆಗಿಲ್ಲ ಸುಧಾ ಓದಿಕೊಂಡು ಯಾಕೆ ಮಣ್ಣು ಹಾಕ್ಕೊಳ್ಳಿಕ್ಕಾಗ ಇಲ್ಲಿ ಅಲ್ವೋ. ಅವನ ಕರುಣೆಯವೇ ಪರಿಚಯ ಆಗಿಲ್ಲ, ಅವನ ಕುರಿತು ಮನಸ್ಸೇ ಕರಗುತ್ತಾ ಇಲ್ಲ, ಏಕಾಂತವಾಗಿ ಏಕಾಂತದಲ್ಲಿ ಅವ ಬೇಕು ಅಂತ ಹಂಬಲವೇ ಹೊಡುತ್ತಾ ಇಲ್ಲ. ಬಡ್ಕೊಳ್ಳಿಕ್ಕ ಶಾಸ್ತ್ರ ಅಂತ ಯಾರು ಕಾಣಲ್ಲ. ಪ್ರಹ್ಲಾದರಾಜರು ಹೇಳುತ್ತಾರೆ, 9 ಲಕ್ಷಣಗಳಿಂದ ಕೂಡಿದ ಭಕ್ತಿ ಯಾವ ಅಧ್ಯಯನದಿಂದ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ ಅಂದ್ರು. ಅದು ಒಳ್ಳೆ ಬಂದದ್ದೇ ಷೋಡಶ ಶ್ರೀಕೃಷ್ಣ. ನಾಳೆ ಮುಗಿಸ್ ಕೇಳಿ ನಾಳೆ ತಿಂದಿಲ್ಲ ಒಂದು.
ಇವಾಗ